ಇಂದ್ರಿಯಾಣಾಂ ಪೃಥಗ್ಭಾವಂ ಭಯಾದಗ್ನಿಸ್ತಪತಿ ಊರ್ಧ್ವಮೂಲೋ ವಾಕ್ ಶಾಖಃ ಏಷೋ ಅಶ್ವತ್ಥ ಸನಾತನಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತ ಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾಸ್ಸರ್ವೇ ತದು ನಾತ್ಯೇತಿ ಕಶ್ಚನ ಏತದ್ವೈ ತತ್. ಅದಕ್ಕೆ ಭಾಷ್ಯ ಆಯಿತು, ಖಂಡಾರ್ಥನ ಆಯ್ತಲ್ಲ. ಸಾಧೂನಾಂ ಭಗವನ್ಮಹಿಮ್ನಃ ಬುದ್ಧ್ಯಾರೋಹಾಯ ಲೋಕಪ್ರಸಿದ್ಧಾರ್ಥ ಸಾಮ್ಯೇನ ತನ್ಮಹಿಮಾನವಾಹ. ಸಾಧೂನಾಂ ಭಗವನ್ಮಹಿಮ್ನಃ ಬುದ್ಧ್ಯಾರೋಹಾಯ, ಸಜ್ಜನರಿಗೆ ಭಗವನ್ ಮಹಾತ್ಮ್ಯವನ್ನು ಬುದ್ಧಿಯಲ್ಲಿ ಹಿಡಿಸಬೇಕು ಅಂಥೇಳಿ, ಲೋಕಪ್ರಸಿದ್ಧಾರ್ಥ ಸಾಮ್ಯೇನ ತನ್ಮಹಿಮಾನಮಾಹ. ನಮಗೆ ಅರ್ಥ ಆಗಬೇಕಾದರೆ ಫ್ರಮ್ ನೋನ್ ಟು ಅನ್ನೋನ್, ಲೋಕಪ್ರಸಿದ್ಧಾರ್ಥ ಸಾಮ್ಯೇನ, ಲೋಕಪ್ರಸಿದ್ಧವಾದಂಥ ವಿಷಯವನ್ನು ತಿಳಿಸಿ ಅದರ ಮೂಲಕವಾಗಿ ದೇವರ ಮಹಿಮೆಯನ್ನು ಹೇಳುತ್ತಾರೆ. ಊರ್ಧ್ವ ಇದೆ, ಊರ್ಧ್ವ ಸರ್ವೋಚ್ಚೋ ಭಗವಾನ್ ಮೂಲಂ ವೃಕ್ಷಮೂಲಂ ಭೂತಲಮಿವ ಮೂಲಂ ಯಸ್ಯ ಜಗದಾಖ್ಯವೃಕ್ಷಸ್ಯ ಸ ಊರ್ಧ್ವಮೂಲ. ವೃಕ್ಷಕ್ಕೆ ಮೂಲ ಹೇಗೋ ಆ ರೀತಿ ಪರಮಾತ್ಮ ಮೂಲವಾಗಿದ್ದಾನೆ. ಮೇಲ್ನೋಟಕ್ಕೆ ಏನನ್ನಿಸುತ್ತೆ? ಊರ್ಧ್ವಮೂಲ ಅಧಸ್ಯ, ಊರ್ಧ್ವಮೂಲ ಅಧಶ್ಯಾಖ, ಬುಡ ಮೇಲಿದೆ ಕೆಳಗೆ ಸೆಂಬೆಗಳಿ ಅಂತೇಳಿ. ಇಲ್ಲಿ ಮೇಲೆ ಅಂತ ಹೇಳಿದರೆ ಮೇಲೆ ಅಂತ ಅರ್ಥ ಅಲ್ಲ, ಊರ್ಧ್ವ ಅಂದರೆ ಸರ್ವೋತ್ತಮ ಅಂತ ಅರ್ಥ. ಸರ್ವೋಚ್ಚ ಭಗವಾನ್ ಮೂಲಂ ವೃಕ್ಷ ಮೂಲಂ ಭೂತಲಮಿವ ಮೂಲಂ. ಮೂಲ ಅಂಬೋದು ಎರಡು ರೀತಿ, ಭೂಮಿನೂ ಆಧಾರ ಬೇರೂ ಆಧಾರ. ಭೂಮಿಯಂತೆ ಭಗವಂತ ಇದ್ದಾರೆ, ಬೇರಿನಂತೆ ಮಹಾಲಕ್ಷ್ಮಿ ಇದ್ದಾರೆ. ಅರ್ಥ ಮಾಡಿಕೊಂಡ್ರೆ ಭೂಮಿ ಭಾರಿ ದೊಡ್ಡದು, ಬೇರು ಮರಕ್ಕೆ ಮಾತ್ರ ಸಂಬಂಧಪಟ್ಟಿತ್ತು. ಲಕ್ಷ್ಮೀನಾರಾಯಣರಿಗೆ ಇಬ್ಬರು ಜಗತ್ತಿಗೆ ಆಶ್ರಯವಾದರೂ ಕೂಡ ತಾರತಮ್ಯ ಇದೆ ಅಂತ ಅರ್ಥ. ಅವಾಕ್ ಅರ್ವಾಂಚ ಅಧಮಾಹ ದೇವಾಹ, ಉಲ್ಲ ಶಾಖೆಗಳು ಕೆಳಗಿನವರೆಲ್ಲ ಅಂತಂದ್ರೆ ಕೆಳಗಿನವರು ಅಂದರೆ ತಾರತಮ್ಯದಲ್ಲಿ ಕೆಳಗಿನವರು. ಅಧಮಾಹ ದೇವಾಹ ಶಾಖಾ ಯಶ್ಯಾಸೋ ಅವಾಕ್ ಶಾಖ, ಅವರೆಲ್ಲ ಕೂಡ ಅವಾಕ್ ಶಾಖೆಗಳು. ಭೂಮಿಗತ ವೃಕ್ಷಮೂಲತ್ತು ಶ್ರೀತತ್ವಂ ಜ್ಞೇಯಂ, ಭೂಮಿಗತವಾದ ವೃಕ್ಷ ಇದೆಯಲ್ಲ ಅದರ ಮೂಲ ಮಹಾಲಕ್ಷ್ಮಿ. ಏಷ ಪ್ರಮಾಣ ಪ್ರಮಿತೋ ಜಗದಾಖ್ಯೋ ಅಶ್ವತ್ಥ, ಇದೇ ಪ್ರಮಾಣ ಪ್ರಮಿತವಾದ ಜಗದ್ ಹೆಸರಿನ ಅಶ್ವತ್ಥ ವೃಕ್ಷ ಇದು. ಅಶ್ವತ್ಥ ತರುರಿವ ಸ್ಥಿತ, ಅಶ್ವತ್ಥ ವೃಕ್ಷದಂತೆ ಇದೆ. ಆಶು ಗತಿಮತ್ವಾದ ಅಶ್ವೋ ಹರಿಹಿ ಹೇಳಿದ್ದಾರೆ. ಅಶ್ವ ಶಬ್ದಕ್ಕೆ ಅನೇಕ ಅರ್ಥ ಹೇಳಿದರು. ಅಶ್ವ ಅಂದರೆ ನಾರಾಯಣ, ಆಶುಗತಿತ್ವ ಅವನಲ್ಲಿರೋದ್ರಿಂದಾಗಿ ಅಶ್ವತ್ಥ ಅಂತ ಕರೀತಾರೆ. ಆಶು ಉಪಪದಾತ್ ವಾಧಾತೋ ಕಪ್ರತ್ಯಯ ಉಪಪದಾಂತರೂಪೇ ಹ್ರಸ್ವತ್ವೇ ಚ ಅಶ್ವ ಇತಿ ಸಿದ್ಧೇಹೆ. ಆಶ್ ಅನ್ನ ಪದ, ಅದಕ್ಕೆ ವಾಧಾತು ಕಪ್ರತ್ಯಯ ಉಪಪದದಲ್ಲಿರತಕ್ಕಂಥ ಮಾತು ಲೋಪ ಆಗಿ ಹ್ರಸ್ವವಾದಾಗ ಅಶ್ವ ಹೋಗಿ ಆಶು ವಾ ಹೋಗಿ ಅಶ್ವ ಅಂತಾಯಿತು. ಆಶು ವಾ ಹೋಗಿ ಅಶ್ವ ಆಗಲಿಕ್ಕೆ ಇದೆಲ್ಲ ಕಾರಣ. ಸಿದ್ಧೇಹೆ ಅಸ್ಮಿನ್ ತಿಷ್ಠತೀತಿ ವಾ, ಅಸ್ಮಿನ್ ತಿಷ್ಠತಿ, ಈ ಪರಮಾತ್ಮನಲ್ಲಿ ಅಶ್ವತ್ಥ. ಭಾಳ ಸಿಂಪಲ್ ಆಗಿ ಇಂಥ ಪರಮ ಅಶ್ವರೂಪದ ಪರಮಾತ್ಮನಲ್ಲಿ ಇದ್ದಾನೆ, ಇದೆ ಜಗತ್ತು. ಅದಕ್ಕೆ ಏನಂತಾರೆ? ಅದಕ್ಕೆ ಅಶ್ವತ್ಥ ಅಥವಾ ಅಶ್ವವತ್ ಚಂಚಲತ್ವೇನ ತಿಷ್ಠತಿ. ಕುದುರೆ ಹೇಗೆ ಚಂಚಲವಾಗಿರುತ್ತೋ ಆ ರೀತಿ ಜಗತ್ತು ಯಾವಾಗಲೂ ಏನಾಗುತ್ತೆ? ಚಂಚಲ, ಯಾವಾಗಲೂ ಬದಲಾವಣೆ ಆಗ್ತಾ ಇರ್ತದೆ. ಅಶ್ವಶ್ಯ ಯಮ ಥಮನ್ನಮಿತಿ ವಾ ಅಶ್ವತ್ಥ, ಅಥವಾ ಅಶ್ವಶ್ಯ ಈ ಪರಮಾತ್ಮನಿಗೆ ಅತ್ತ ಇದು ಅನ್ನ ಇದು ಅತ್ತಾಚರಾಚರ ಗ್ರಹಣ, ಅದಕ್ಕೂ ಇದನ್ನೇನಂತ ಕರೀತಾರೆ? ಅಶ್ವತ್ಥ ಅಂತ ಕರೀತಾರೆ. ಅನೇಕ ಅರ್ಥಗಳನ್ನು ತಿಳಿಸಿದೆ. ಸನಾತನ ಪ್ರವಾಹತೋ ಅನಾದಿ, ಸನಾತನ ದೇವರು ಸನಾತನ ಸ್ವರೂಪತಃ ಪ್ರವಾಹ ಎಲ್ಲ ರೀತಿ ಅನಾದಿ. ಈ ಜಗತ್ತು ಹಲವು ರೀತಿ ಅನಾದಿಯಲ್ಲ, ಯಾವ ರೀತಿ ಅನಾದಿ ಇದು? ಪ್ರವಾಹತಃ ಅನಾದಿ. ತದೇವ ಊರ್ಧ್ವಾಖ್ಯಂ ಮೂಲಮೇವ ಶುಕ್ರಂ, ಈ ಮೂಲ ರೂಪದ ಪರಮಾತ್ಮ ಜಗತ್ತಿಗೆ ಆಶ್ರಯವಾಗಿ ಏನು ಪರಮಾತ್ಮ ಇದ್ದಾನೆ ಅವನೇ ಏನವನು? ಶುಕ್ರ ಶೋಕರಹಿತ, ಅದುಃಖ ಮಿತರ ಸರ್ವಂ ಜೀವಾಯೇವತು ದುಃಖಿನಃ. ಉಳಿದ ಕಡೆ ಎಲ್ಲ ದುಃಖ ಇದೆ, ಜನಕ್ಕೆ ದುಃಖ ಇಲ್ಲ ಅದಕ್ಕೆ ಜ್ಞಾನನೇ ಇಲ್ಲ, ದೇವರಿಗೆ ದುಃಖ ಇಲ್ಲ ಅವನು ಸರ್ವಜ್ಞ. ಅದಕ್ಕೆ ಶುಕ್ರಂ ದೇವರೇನಂತ ಕರೀತಾರೆ, ಶುಕ್ರಂ. ವ್ಯಾಖ್ಯಾತಾನಿ ಪದಾನಿ ಏತದ್ವೈ ತತ್, ಉಳಿದ ಪದಗಳಿಗೆ ಅರ್ಥ ಹೇಳಿ ಆಗಿದೆ ಅಂತ ಹೇಳಿದರು. ಏತದ್ವೈ ತ್ವಯ ಪೃಷ್ಠಂ ಏತದ್ ಆಶು ಗುಣ ಗುಣಕಂ ವೈ ಇತಿ, ವೈ ಅಂದರೆ ನಿಶ್ಚಿತವಾದದ್ದು. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ಶ್ರುತಂ ಮಹದ್ಭಯಂ ವಜ್ರಮುದ್ಯತಂ ಯಯೇತದ್ ವಿದುರಮೃತಾಸ್ತೇ ಭವಂತಿ. ಇದು ಅಷ್ಟೇ, ಕಂಪನಾಥ್ ಸೂತ್ರಕ್ಕೆ ವಿಷಯ ವಾಕ್ಯ ಇದು. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇದಿತಿ ನಿಸ್ಸೃತಂ ಮಹದ್ಭಯಂ ವಜ್ರಮುದ್ಯತಂ ಯಯೇತದ್ ವಿದುರಮೃತಾಸ್ತೇ ಭವಂತಿ. ಯತ್ ಇದಂ ಕಿಂಚಿತ್ ಜಗತ್ ಸರ್ವಂ ಪ್ರಾಣೇ ಯೇ ಪ್ರಾಣ ಯೇಜತಿ ನಿಸ್ಸೃತಂ, ಈ ಜಗತ್ತೇನಿದೆಯಲ್ಲ ಇದು ಪ್ರಾಣನಿಂದ ಇದೆ, ಪ್ರಾಣನಿಂದ ನಡೀತಾ ಇದೆ. ಅದು ಯಾವುದು ಅಂದರೆ ಮಹದ್ಭಯಂ ವಜ್ರಮುದ್ಯತಂ, ವಜ್ರ ಅಂತ ಅದಕ್ಕೆ ಹೆಸರು. ಏತದ್ವಿದುಹು ಅಮೃತಾಸ್ತೇ ಭವಂತಿ, ಈ ವಜ್ರವನ್ನು ಯಾರು ತಿಳ್ಕೊಳ್ತಾರಲ್ಲ ಅವರು ಮುಕ್ತರಾಗ್ತಾರೆ. ಇಲ್ಲಿ ಎಲ್ಲ ಬಿಟ್ಟು ವಜ್ರದ ವಿಷಯ ಬಂದೋಯ್ತು, ಅದಕ್ಕೆ ಹೇಳ್ತಾರೆ ವಜ್ರ ಅಂದರೆ ಯಾರು ಅಲ್ಲ, ವಜ್ರ ಅಂದರೆ ಯಾರಿಲ್ಲಿ? ವರ್ಜನಾತ್ ವಜ್ರಂ ಅಂದರೆ ನಾರಾಯಣ ಅಂತ ಅರ್ಥ. ಹಾಂ, ದೋಷವರ್ಜಿತತ್ವಾತ್ ವಜ್ರ, ಅದು ದೇವರ ಮಹಿಮೆ. ಪ್ರಾಣಾಖ್ಯೇತು ಹರೌ ಸರ್ವಂ ಯೇಜತಿ ಅಸ್ಮಾಚ್ಯನಿಸೃತಂ ವಜ್ರವದ್ಭಯಪದಂ ಚೈವ ಸ್ವಧರ್ಮ ಶಾತಿರಂಘನೇ. ಪ್ರಾಣಾಖ್ಯೇತು ಹರೌ, ಇವರು ಪ್ರಾಣ ಅಂತ ಕರೆದು ವಜ್ರ ಅಂತ ಕರೆದು. ಪ್ರಾಣ ಅಂದರೂ ವಿಷ್ಣು, ವಜ್ರ ಅಂದರೂ ವಿಷ್ಣು ಅಂತ ಅರ್ಥ. ಪ್ರಾಣಾಖ್ಯೇತು ಹರೌ, ಪ್ರಾಣೇ ಯೇಜತಿ, ಪ್ರಾಣಾಖ್ಯೇತು ಹರೌ ಸರ್ವಂ ಯೇಜತಿ. ಅಸ್ ಏಜಲರು ಕಂಪನಿ ಎಂದು ಹೇಳಿದ್ದಾರೆ. ಆಗಲೇ ಈಶಾವಾಸ್ಯದಲ್ಲಿ ಹೇಳ್ಬೇಕಾದ್ರೆ ತನ್ನೇಜತಿ ತದೇಜತಿ ಹೇಳ್ಬೇಕಾದ್ರೆ ಹೇಳಿದ್ದಾರೆ. ಕಂಪನ ಎಲ್ಲವೂ ಕಂಪಿಸ್ತಾ ಇದೆ ಅವನಿಂದಾಗಿನೇ. ಅಸ್ಮಾಚ್ಯ ನಿಸೃತಂ, ಅವನಿಂದನೇ ಬಂದಿದೆ. ವಜ್ರವದ್ ಭಯದಂ ಚೈವ, ವಜ್ರದಂತೆ ವಜ್ರಾಯುಧಕ್ಕೆ ಹೇಗೆ ಎಲ್ಲರೂ ಹೆದರಬೇಕು ಹಾಗೆ ದೇವರಿಗೆ ಎಲ್ಲರೂ ಕೂಡ ಹೆದರ್ತಾರೆ. ಯಾವಾಗ ಹೆದರ್ತಾರೆ? ಸ್ವಧರ್ಮಸ್ಯ ಅತಿರಂಘನೆ, ಯಾವಾಗ ಮನುಷ್ಯ ತಪ್ಪು ಭಯ ಪಡೋದು? ಯಾವಾಗ ನಿಯಮ ಉಲ್ಲಂಘನೆ ಮಾಡಿದಾಗ. ನಿಯಮಕ್ಕೆ ತಕ್ಕಂತಿದ್ದಾಗ ಭಯ ಬರೋದಿಲ್ಲ, ನಿಯಮ ಉಲ್ಲಂಘನೆ ಮಾಡಿದಾಗ ಭಯ ಬರೋದು. ಯಾವ ನಿಯಮ? ಸ್ವಧರ್ಮಸ್ಯ ಅತಿರಂಘನೆ, ಸ್ವಧರ್ಮವನ್ನು ಮೀರಿದಾಗ ಅವನಿಗೆ ಭಯ ಶುರುವಾಗುತ್ತೆ. ಯಾರಿಂದ ಭಯ? ದೇವರಿಂದ ಭಯ. ಎಷ್ಟು ಜನಕ್ಕೆ ಭಯ ಅಂದರೆ ಎಲ್ಲರಿಗೂ ಭಯ. ಜಗತ್ತಿನಲ್ಲಿ ಯಾರಿದ್ದಾರಲ್ಲ ಎಲ್ಲರೂ ದೇವರನ್ನು ಅನುಸರಣೆ ಮಾಡೇ ನಡೆಯಬೇಕು. ಯದಿದಮಿತಿ ಯದಿದಂ ವಿ ಕಿಂಚ ಸರ್ವಂ ಜಗತ್ ಪ್ರಾಣಾಖ್ಯೇ ಹರೌ ಸ್ಥಿತಂ ಪ್ರಾಣಾನ್ ನಿಸೃತಂ ತದಿದಂ ಜಗತ್ ಯಸ್ಮಾದೇಜತಿ ಯತ್ ಪ್ರೇರಣೆಯಾ ಚೇಷ್ಟತೆ ತತ್ ವಜ್ರಂ ವಜ್ರವತ್ ಮಹದ್ಭಯಂ ಮಹದ್ಭಯಪ್ರದಂ. ವಜ್ರ ಹೇಗೆ ಭಯಪ್ರದವೋ ಹಾಗೆ ಪರಮಾತ್ಮ ಧರ್ಮ ತಪ್ಪಿದವರಿಗೆ ಭಯಪ್ರದ. ಉದ್ಯ ಆದ ಧರ್ಮಿಷ್ಠರಾಗಿದ್ದವರು ಭಯ ಏಕಿಲ್ಲ. ಅದು ಧರ್ಮ ಪ್ರಹ್ಲಾದ ಭಯ ಪಡಲೇ ಇಲ್ಲ, ಧರ್ಮದಲ್ಲಿದ್ದಾನಲ್ಲ. ಹಿರಣ್ಯಕಶಿಪುವಿಗೆ ಭಯ, ಧರ್ಮ ಬಿಟ್ಟವನು. ಎಲ್ಲಿ ನಿಮಗೆ ಭಯ ಆಗುತ್ತೋ ಧರ್ಮ ಬಿಟ್ಟಿದ್ದೇವೆ ಅಂತ ಅರ್ಥ. ಯಾರು ಧರ್ಮವನ್ನು ಬಿಡೋದಿಲ್ಲ ಭಯ ಇಲ್ಲ, ಸಜ್ಜನರು ಧರ್ಮವನ್ನು ಬಿಡೋದಿಲ್ಲ. ಅದಕ್ಕೆ ಅವರ ಮೊದಲ ಗುಣನೇ ಅಭಯಂ ಸತ್ವ ಸಂಶುದ್ಧಿ, ನಿರ್ಭೀತವಾಗಿರ್ತಾರೆ. ರೂಲ್ಸ್ ಪ್ರಕಾರ ನಡ್ಕೊಂಡ್ರೆ ಯಾರು ಕರೆದ್ರೆ ಸರಿ ಇದ್ದೇನೆ ಅಂತ ಹೇಳ್ತಾರೆ, ಅವ್ರಿಗೆ ಭಯ ಬರೋದಿಲ್ಲ. ರೂಲ್ಸ್ ಸ್ವಲ್ಪ ತಪ್ಪಿದ್ರು ಕೂಡ ಆಗಲಿ ಅವನಿಗೆ ಏನಾಗುತ್ತೆ? ಗಾಬರಿ ಆಗುತ್ತೆ. ಮುಂದೇನಾಗುತ್ತೋ ಏನು, ಆ ಟೆನ್ಷನ್ ಯಾವಾಗಲೂ ಒಳಗಿರುತ್ತೆ. ಕಲಿಯುಗದಲ್ಲಿ ಆಯುಷ್ಯ ಯಾತ ಕಡಿಮೆ ಅಂದರೆ ಯಾವಾಗಲೂ ಭಯ ಒಳಗೆ. ಆ ಟೆನ್ಷನ್ನಿಂದ ಏನಾಗ್ತಾನೆ? ಆಯುಷ್ಯ ಹೋಗಿಬಿಡುತ್ತೆ. ಟೆನ್ಷನ್ ಯಾತಕ್ಕೆ ಬರುತ್ತೆ? ಧರ್ಮ ಬಿಟ್ಟಿದ್ದಕ್ಕೆ. ಸಂಧ್ಯಾವನ್ನು ಕೂಡ ಮಾಡೋದು ಅಲ್ಲಿಂದ ಶುರುವಾಯಿತು. ಒಳಗೊಳಗೆ ಭಯ ಕಾಡ್ತಾ ಇರುತ್ತೆ, ಹೋಗಿಬಿಡ್ತಾನೆ. ಅವರಿಗೆ ಭಯ ಅಂತ ಹೇಳಿದರೆ ಅವ್ರು ಸಾತ್ವಿಕ ಭಯ. ಅವರು ಭಯ ಮೂರು ವಿಧ ಅಂತ ಹೇಳಿದ್ದಾರೆ, ಸಾತ್ವಿಕ ಭಯ, ರಾಜಸ ಭಯ, ತಾಮಸ ಭಯ. ದೊಡ್ಡವರು ಒಂದು ಗೌರವದಿಂದ ಬಂದ ಭಯ ಸಾತ್ವಿಕ, ಧರ್ಮ ಬಿಟ್ಟು ಬಂದಾಗ ಭಯ ಅದು ತಾಮಸ. ಗೊತ್ತಾಯ್ತಾ? ಬರೀ ಧರ್ಮ ಬಿಡೋದು ತಾಮ ರಾಜಸ, ಅಧರ್ಮ ಮಾಡೋದು ತಾಮಸ. ಮೂರು ಸ್ಟೇಜ್ ಇದೆ. ಸಂಧ್ಯಾವಂದಿ ಮಾಡಲಿಲ್ಲ ಬಿಟ್ಟ, ಇನ್ನೊಮ್ಮೆ ಎಲ್ಲೋ ತಿನ್ನಕ್ಕೆ ಹೋದ ಏನು ಜಾಸ್ತಿ ಆಯ್ತು ಮತ್ತೆ. ಗೊತ್ತಾಯ್ತಾ? ಧರ್ಮ ತಪ್ಪ ಅನೇಕ ವಿಧ. ಏನ ಮುಂದೆ ಬರ್ತದೆ, ನೀವು ಇಲ್ಲೇ ಬರುತ್ತೆ ನೆಕ್ಸ್ಟ್. ಅದೀಗ ಇಲ್ಲೇ ಹೇಳ್ತಾರೆ. ಹಾಂ, ರಾಜಸ ಅಂತ ಬರೀ ಧರ್ಮ ಬಿಟ್ಟ ರಾಜಸ, ಅಧರ್ಮ ಶುರು ಮಾಡಿದ ಅದು ತಾಮಸ. ತೀರ್ಥ ಬಿಟ್ಟ ಎಂಡ ಕೊಡು ಶುರು ಮಾಡ್ದ. ಗೊತ್ತಾಯ್ತಾ? ಅಧರ್ಮ ಬರೀ ತಗೊಳ್ಳಿಲ್ಲ, ಸರಿ ಮಾಡ್ಬೋದು ಅವನ್ನ, ಅವನ್ನ ತಪ್ಪಿ ಬಿಡುತ್ತೆ. ಇವತ್ತು ಭ್ರಷ್ಟಾಚಾರ ಇಲ್ಲ, ಅವನು ಸರಿ ಮಾಡಕ್ಕೆ ಬರುತ್ತೆ. ಅದಿಂತ ನೆಗೆಟಿವ್ ಪಾಯಿಂಟ್ ಆಯಿತು. ಅದು ಅಧರ್ಮ. ಧರ್ಮ ಬಿಡೋದು ಬೇರೆ, ಅಧರ್ಮ ಮಾಡೋದು ಬೇರೆ. ಧರ್ಮ ಮಾಡೋದು ಬೇರೆ. ಧರ್ಮ ಮಾಡೋದು ಸಾತ್ವಿಕ, ಧರ್ಮ ಬಿಡೋದು ರಾಜಸ, ಅಧರ್ಮ ಮಾಡೋದು ತಾಮಸ. ಅದಕ್ಕೇನೆ ಎಲ್ಲರೂ ಹೆದರಬೇಕು. ಆದರೆ ದೊಡ್ಡವರ ಇವ್ರ ಭಯ ಅಂಬೋದು ಸಾತ್ವಿಕ ದೇವತೆಗಳದ್ದು, ಇವ್ರದ್ದು ರಾಜಸ, ಧರ್ಮ ಬಿಟ್ಟವ್ರದ್ದು ತಾಮಸ. ಭಯಾದಸ್ಯಾಗ್ನಿಸ್ತಪತಿ ಭಯಾತ್ ತಪತಿ ಸೂರ್ಯ ಭಯಾದಿಂದ್ರಶ್ಚ, ಅದನ್ನು ಹೇಳ್ತಾರೆ. ಕಿಂಚ ಭಾಷ್ಯಟೀಕಯೋಸ್ತು ಮಹದ್ಭಯಂ ಮಹದ್ಭಯಪ್ರದ ಬುದ್ಧ್ಯತಂ ಉತ್ಕೃಷ್ಟ ಎತ್ತವಂತಂ ಏತತ್ಯೇತಂ ಯೇ ವಿದುಹೂತೆ ಅಮೃತಃ ಮುಕ್ತಾ ಭವಂತಿ. ದೇವರಷ್ಟು ಸಾಮರ್ಥ್ಯ ಯಾರೂ ಇಲ್ಲ ಅಂತ ಯಾರು ತಿಳ್ಕೊಳ್ತಾರಲ್ಲ ಅವರು ಮುಕ್ತರಾಗ್ತಾರೆ. ಭಾಷ್ಯಟೀಕಯೋಸ್ತು ಪ್ರಾಣ ಸರ್ವಮಿದಂ ಕಿಂಚ ಜಗಚ್ಚ ಯಸ್ಮಾನ್ ನಿಸೃತಂ ಏಜತಿ ತಿಷ್ಟತೇ ಚ ಸರ್ವಂ ಜಗದ್ಯಸ್ಮಿನ್ನ ಯಸ್ಮಾತ್ ನಿಸೃತಂ ಸ ಪ್ರಾಣೋ ಯಸ್ಮಾತ್ ತಿಷ್ಟತೀತಿ ವಾರ್ಥಃ. ಇದು ಎರಡು ರೀತಿ ಬಿಡಿಸಲಿಕ್ಕೆ ಬರ್ತದನ್ನ. ಪ್ರಾಣೇ ಅಂತ ಬಿಡಿಸೋಕ್ಕೂ ಬರುತ್ತೆ, ಪ್ರಾಣ ಅಂತ ಬಿಡಿಸೋಕ್ಕೂ ಬರುತ್ತೆ. ಪ್ರಾಣ ಏಜತಿ, ಪ್ರಾಣೇ ಏಜತಿ. ಭಾಷ್ಯಟೀಕೆಗಳಲ್ಲಿ ಪ್ರಾಣ ಅಂತ ಮಾಡಿದ್ದಾರೆ, ಪ್ರಾಣೇ ಅಂತ ಅರ್ಥನೂ ಆಗುತ್ತೆ ಬೇರೆ ಕಡೆಯಿಂದ. ಎರಡೂ ಕೂಡ ಇಟ್ಕೋಬೇಕು ಅಂತ ಹೇಳಿದರು. ಸ ಪ್ರಾಣೋ ಯಸ್ಮಾತ್ ಚೇಷ್ಟತೆ ಇತಿವ ಅರ್ಥಃ. ಏ ವಜ್ರ ಪದಸ್ಯತು, ಇಲ್ಲಿ ಮೊದಲೇನು ಮಾಡಿದ್ರು? ಪ್ರಾಣಾಖ್ಯೇ ಹರವು ಅಂತ ಮೊದಲು ಅರ್ಥ ಮಾಡಿದರು, ಇಲ್ಲಿ ಪ್ರಾಣ ಅಂಥೇಳಿ ಇಲ್ಲಿ ಮಾಡಿದರು. ಅದರಿಂದ ಎರಡೂ ಸರಿಯಾದದ್ದೇ. ವಜ್ರ ಪದಸ್ಯತು ವಜ್ರನಾದ್ ವಜ್ರ ಮುಚ್ಚತೆ, ಆಚಾರ ಅಲ್ಲಿ ಬರೆದಿರೋದು. ವರ್ಜನ ದೋಷವರ್ಜಿತತ್ವಾತ್ ವಜ್ರ, ದೇವರಿಗೆ ವಜ್ರ ಅಂತ ಕರೀಲಿಕ್ಕೆ ಏನು ಕಾರಣ? ಅವನು ವರ್ಜನ ಮಾಡಿದವನು. ಏನು ವರ್ಜನ? ಪಾಪಗಳನ್ನು ವರ್ಜನೆ ಮಾಡಿದವನು, ದೋಷ ಇಲ್ಲದವನು. ಅದಕ್ಕೋಸ್ಕರ ವಜ್ರ ಅಂತ ದೇವರಿಗೆ ಹೆಸರು. ಎಷ್ಟು ಹೊಗಳು ಅವನ ಚಿನ್ನ ಹುಡುಗ ರತ್ನ ಅಂತ ಕರೀತಾರಲ್ಲ, ಏನರ್ಥ ಅಲ್ಲಿಗೆ? ದೋಷ ಇಲ್ಲ ಅಂಬ ಅರ್ಥದಲ್ಲಿ ಉಪಯೋಗಿಸ್ತಾರೆ, ದೋಷ ಇಲ್ಲ. ಇತಿ ಸ್ಮೃತ್ಯ ಯೋಗರೂಢಿಭ್ಯಾಂಚ ವಜ್ರ ಶಬ್ದಾರ್ಥೋ ಭಗವಾನ್ ಇತ್ಯುಕ್ತಂ. ಯೋ ಅರ್ಜನ ಯೋಗ ಅಂತ ಒಂದು, ರೂಢಿ ಅಂತ ಒಂದು. ಅವನು ಚಿನ್ನ, ಅವನು ವಜ್ರ ಅಂತ ಹೇಳ್ಬೇಕಾದ್ರೆ ರೂಢಿನೂ ಇದೆ, ಅದರಲ್ಲಿ ಅರ್ಥನೂ ಇದೆ. ವರ್ಜನಾದ ವಜ್ರಂ ಅಂತ ಅದು ಯೋಗ, ರೂಢಿ ಅನ್ನೋದು ಒಳ್ಳೆಯವನು ಅಂಬೋದು. ಎರಡು ಅರ್ಥಲೂ ಇರೋದ್ರಿಂದ ವಜ್ರ ಶಬ್ದಕ್ಕೆ ಇಲ್ಲಿ ವಜ್ರಾಯುಧ ಅಂತ ಅರ್ಥ ಅಲ್ಲ, ಯಾವುದೋ ವಜ್ರ ಅಂತ ಅಲ್ಲ, ವಿಷ್ಣುವಿಗೆ ಹೆಸರಿದೆ. ತದಾಹ ಸೂತ್ರಕಾರ ಓಂ ಕಂಪನಾತ್, ಓಂ ಕಂಪನಾತ್ ಎಂಬ ಸೂತ್ರಕ್ಕೆ ಅಧಿಕ ಇದೇ ಕಂಪನಾಧಿಕರಣಕ್ಕೆ ಇದೇ ವಿಷಯವಾಕ್ಯ. ಭಯಾದಸ್ಯ ಅಗ್ನಿಸ್ತಪತಿ, ಭಯಾತ್ ತಪತಿ ಸೂರ್ಯ, ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಭಯಾದಸ್ಯ ಅಗ್ನಿ ತಪತಿ, ಭಯಾದಸ್ಯ ತಪತಿ ಸೂರ್ಯ, ಅಸ್ಯ ಭಯಾದಿಂದ್ರಶ್ಚ ತಪತಿ ವಾಯುಶ್ಚ ಮೃತ್ಯು ಧಾವತಿ ಪಂಚಮಃ. ದೇವ್ರ ಭಯ ಎಷ್ಟೋ ಅಂದರೆ, ಅಗ್ನಿ ಸುಡ್ತಾ ಇದೆ ಅಂದರೆ ಏನರ್ಥ? ದೇವ್ರ ಭಯ. ಅದಕ್ಕೆ ತಪತಿ, ಅದು ಅಗ್ನಿ ಸುಡೋದು ಸ್ವಭಾವ. ಸ್ವಭಾವ ದೇವರಧೀನ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯವಚ. ಸ್ವಭಾವ ಎಂಬುದು ಏನದು ಇಂಡಿಪೆಂಡೆಂಟ್ ಅಂತಾರಲ್ಲ ಸ್ವಭಾವ ಅಂದರೆ, ಅದು ಕೂಡ ನಿಯಮಂತ್ರಣಕ್ಕೆ ಒಳಪಟ್ಟಿದ್ದೆ. ಯಾರೊಳ ನಿಯಂತ್ರಣ? ಅಗ್ನಿ ಸುಡುವಿ, ಅಗ್ನಿಯ ಸುಡುವಿಕೆ ದೇವ್ರಧೀನ. ತಪತಿ ಭಯಾತ್ ತಪತಿ ಸೂರ್ಯ, ಸೂರ್ಯ ಬೆಳಕು ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಅದು ದೇವರ ಭಯದಿಂದ. ಭಯದಿಂದ ನೀರು ಬಿಡ್ತಾನೆ, ನೀರು ಬಿಡೋನು ಹೇಳ್ದ ಮೇಲೆ ಆಫೀಸರ್ ಹೇಳಿರ್ತಾನೆ, ಯಾಕೆ ಬಿಟ್ಟಿಲ್ಲ ಕೇಳ್ತಾನು. ಇವತ್ತು ಇಲ್ಲೇ ನೀರು ಬಿಡೋ, ಅಲ್ಲಿ ಬಿಟ್ಬಿಡಿ, ಇಲ್ಲಿ ನೀರು ಬಿಡೋನಿರ್ತಾನೆ, ಕರೆಂಟ್ ಕೊಡೋನಿರ್ತಾನೆ, ಅವರೆಲ್ಲ ಸುಮ್ಮನೆ ಕಟ್ ಮಾಡೋಂಗಿಲ್ಲ, ಕಟ್ ಮಾಡೋ ಕಾರಣ ಕೊಡಬೇಕು ಅವರು. ಇದರ ಭಯ ಇದ್ದೇ ಇರುತ್ತೆ. ಅದಕ್ಕಾಗಿ ಭಯಾದ ಇಂದ್ರಶ್ಚ ವಾಯುಶ್ಚ, ಇವತ್ತು ಇಂದ್ರದೇವರು ಮಳೆ ಸುರಿಸೋದು ಇತ್ಯಾದಿಗಳೆಲ್ಲ ದೇವರ ಭಯದಿಂದ. ವಾಯುಶ್ಚ ವಾಯು ಬೀಸೋದೆಲ್ಲ ಕೂಡ ದೇವರ ಭಯದಿಂದ. ಮೃತ್ಯುರ್ಧಾವತಿ ಪಂಚಮಃ, ಮೃತ್ಯು ಬರೋದು ಕೂಡ ದೇವರದ ಅನುಗ್ರಹದಿಂದ. ಒಟ್ಟು ಎಲ್ಲರೂ ಕೂಡ ಪ್ರತಿ ಹಂತದಲ್ಲಿ ದೇವರಿಗೆ ಅಧೀನರಾಗಿದ್ದಾರೆ. ಭಯ ಶಬ್ದಕ್ಕೆ ಅರ್ಥ ಇಲ್ಲಿ ಅಸ್ವತಂತ್ರರು ಎಂಬುದು ಬಹಳ ಮುಖ್ಯ. ಅಸ್ವತಂತ್ರ ಯಾವಾಗಲೂ ಏನಿರುತ್ತೆ? ಅಸ್ವಾತಂತ್ರ್ಯನೇ ಒಂದು ಭಯಕ್ಕೆ ಕಾರಣ, ಇನ್ನೊಂದೇನು ಬೇಕಿಲ್ಲ. ಅದು ಸಾತ್ವಿಕ. ವಜ್ರ ಉದ್ಯತ ವಜ್ರವದ್ ಭಯವರ್ಧತತ್ವಂ, ವಜ್ರವತ್ ಭಯದ ತ್ವಂ ಕುತ ಇತ್ಯತಃ ಭಯಾದಿತಿ. ಇಂದ್ರ ವಾಯು ಪಂಚಮೋ ಮೃತ್ಯು ವರ್ಷಣಾದಿ ಸ್ವಕಾರ್ಯು ಧಾವತಿ ವ್ಯಾಪ್ರಿಯತೆ. ಇಲ್ಲಿ ಇಂದ್ರ ವರ್ಷಣ ಉಳಿದಕ್ಕೆ ಹೇಳಿದ್ರಿಂದ ಹೇಳಲಿಲ್ಲ. ಅಗ್ನಿಸ್ತಪತಿ ಸೂರ್ಯಸ್ತಪತಿ ಎಂಬುದು ಸಹಜ, ಇಂದ್ರಸ್ತಪತಿ ಅನ್ನಾಗಿಲ್ಲ, ವರ್ಷತಿ ಅಂತ ಹೇಳಬೇಕು. ಇಂದ್ರ ಮಳೆ ಕೊಡ್ತಾನಾದ್ರಿಂದ ವರ್ಷತಿ, ವಾಯುವಿಗೆ ಪವತೆ, ವಾಯು ಪವತೆ ಅಂತ ಹೇಳಬೇಕು. ಅದಕ್ಕೆ ಆದಿಶಬ್ದದಿಂದ ರೆಸ್ಪೆಕ್ಟಿವ್ಲಿ ತಿಳ್ಕೋಬೇಕು ಅಂತ ಅರ್ಥ. ವರ್ಣದ ಬಗ್ಗೆ ಹೇಳಲಿಲ್ಲ, ಅಂಡರ್ಸ್ಟುಂಡ್ ಅದಲ್ಲ. ಚಾ ಹೇಳಿದ್ರಿಂದ ಉಳಿದವರೆಲ್ಲ ಸೇರ್ಕೊಂಡ್ಬಿಟ್ರು ಅಂತ ಅರ್ಥ. ಇವ್ರು ಯಾತಕ್ಕೆ ಇಷ್ಟೇ ಜನ ಹೇಳಿದ್ರು ಅಂತ ಕೇಳಿದರೆ, ನಿತ್ಯ ಜೀವನದಲ್ಲಿ ಅಗ್ನಿ ನಮಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಸೂರ್ಯೋದಯ ನೋಡ್ತೇವೆ ನಾವೀಗ, ಆಮೇಲೆ ಮಳೆ ಬರೋದು ನಮಗೆ ಗೊತ್ತು, ಗಾಳಿಯಿಂದ ಬದುಕಿದ್ದೇವೆ, ಮೃತ್ಯು ಎಲ್ಲರಿಗೂ ಆಗೋದೇನೆ. ಸೊ ನೋನ್ ಫ್ರಮ್, ಅದೇ ಹೇಳಿದ್ರು ನಾವು ಫ್ರಮ್ ನೋನ್ ಟು ಅನ್ನೋನ್ ಅಂತೇಳಿ. ಏನು ನೋನ್ ಪದಾರ್ಥಗಳಿವೆ ಅವೆಲ್ಲ ಏನವು? ದೇವರ ಅಧೀನ ಅಂತ ತಿಳ್ಕೊಂಡ ಮೇಲೆ ದೇವರು ಸರ್ವೋತ್ತಮ ಅಂತಾಯಿತು. ಚಾ ಶಬ್ದದಿಂದ ಉಳಿದೆಲ್ಲ ತಗೊಂಡ್ಬಿಡ್ಬೇಕು. ಹಾಂ, ಪಂಚಮ ಅಗ್ನಿ ಸೂರ್ಯ ಇಂದ್ರ ವಾಯು ಪಂಚಮ. ಪಂಚಮ ಯಾರೀಗ? ಮೃತ್ಯು ಐದನೇವನು. ಐದನೇವನು ಹೇಳಿದ್ರಿಂದ ಉಪರಕ್ಷಣೆ ಎಲ್ಲರೂ ಅಂತ ಅರ್ಥ. ವ್ಯಾಪ್ರಿಯತೆ ಅವರವರು ವ್ಯಾಪಾರದಲ್ಲಿ ಒಳಗಾಗೋದು, ಅದಕ್ಕೆ ವ್ಯಾಪ್ರಿಯತೆ. ಇತ್ಯತಃ ಇಂದ್ರ ವಾಯು ವ್ಯಾಪ್ರಿ, ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾರೆ, ತಮ್ಮ ತಮ್ಮ ವ್ಯಾಪಾರದಲ್ಲಿ ತೊಡಗ್ತಾರೆ. ಸಂಸ್ಕೃತದಲ್ಲಿ ವ್ಯಾಪಾರ ಅಂದರೆ ಆ್ಯಕ್ಟಿವಿಟಿ ಅಂತ ಅಷ್ಟೇ ಅರ್ಥ. ಕನ್ನಡದಲ್ಲಿ ವ್ಯಾಪಾರ ಅಂದರೆ ಬಿಸ್ನೆಸ್ ಅಂತ, ಅವರು ಬಿಸ್ನೆಸ್ ಮಾಡ್ತಾರೆ ಅಂತ ಅರ್ಥ ಅಲ್ಲ. ತಮ್ಮ ತಮ್ಮ ಕರ್ತವ್ಯವನ್ನು ಮಾಡ್ತಾರೆ, ಅದು ಕ್ರಿಯೆನೇ. ಅದು ಎಂಥ ಕ್ರಿಯೆ? ಸ್ಪೆಸಿಫಿಕ್ ಕ್ರಿಯೆ, ಇದು ಜನರಲ್ ಕ್ರಿಯೆ. ಅವರವ್ರ ಕ್ರಿಯೆಯಲ್ಲಿ ಅವ್ರು ಮಗ್ನರಾಗ್ತಾರೆ. ಧಾವು ಗತಿಶುದ್ಧ ಯೋಹೋ, ಧಾವತಿ ಅಂತ ಪದ ಬಂತಲ್ಲ, ಧಾವತಿ ಎಂಬುದು ಮೃತ್ಯು ಧಾವತಿ, ವಾಯು ಧಾವತಿ. ವಾಯು ಹೇಗೆ ಧಾವತಿ ಅಂದರೆ ಶುದ್ಧಿ ಮಾಡ್ತಾರಲ್ಲ, ಗತಿಶುದ್ಧಿಯೋಹೋ. ವಾಯುವಿಗೆ ಗತಿ ಇದೆ, ಶುದ್ಧಿ ಮಾಡೋ ಶಕ್ತಿ ಇದೆ, ಅದಕ್ಕೆ ಪವನ ಅಂತ ಅವ್ರ ಹೆಸರು. ಸೊ ಧಾವತಿ ಶಬ್ದಕ್ಕೆ ಮೃತ್ಯುಗೂ ಅನ್ವಯ, ಇದಕ್ಕೂ ಎಲ್ಲದಕ್ಕೂ ಅನ್ವಯ. ಇದ ಇಹ ಚೇದಶಕತ್ ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಶ್ರಂಸಃ ವಿಶ್ರಸಃ ತತಃ ಸ್ವರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ. ಇದೇ ವಾಕ್ಯ, ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಃ. ಅದೇ ಮಾತಿ, ಇಹ ಚೇತ್ ಅಶಕತ್ ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಶ್ರಸಃ. ಎಲ್ಲ ಸರಿ ಬಿಡಿ ಅಂತ ಕೇಳಿದರೆ ಸರಿಯಲ್ಲ, ಅಲ್ಲಿ ತಿಳ್ಕೊಬೇಕು ಅಂತ ಹೇಳ್ತಾರೆ. ಪರ್ವಕಾಲ ಅಂತ ಹೇಳಿದ್ರೆ ಅಷ್ಟರೊಂದು ನಡೆಸ್ಕೋಬೇಕು ಅಂತ ಅರ್ಥ ಅದನ್ನು. ಅದು ಪ್ರಾಕ್ ಶರೀರಸ್ಯ ವಿಶ್ರಸಃ, ಶರೀರ ಬಿಡೋದಕ್ಕಿಂತ ಮುಂಚೆ, ಕೋಡು ಹೋಗೋದ ಮುನ್ನ ಕೋಟೆ ರಕ್ಷಿಸಬೇಕು. ಏನೇ ಬರೆಯೋದಿದ್ರು ಪೇಪರ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ, ಆನ್ಸರ್ ಬುಕ್ ಕೊಟ್ಟ ಮೇಲೆ ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಮ ದೇಹ ಆನ್ಸರ್ ಬುಕ್ ಇದ್ದಾಗೆ, ಇದು ಕೊಡೋದಕ್ಕಿಂತ ಮುಂಚೆ ಸಾಧನೆ ಮಾಡಬೇಕೇ ಹೊರತು ಆಮೇಲೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಅದೇ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ವಿಸ್ತ. ಇದು ಈ ವಾಕ್ಯದ ಅರ್ಥ. ಅದು ಶರೀರಸ್ಯ ವಿಸ್ತ್ರಸಹ ಪ್ರಾಕ್, ಶರೀರ ಬಿಟ್ಟೋಗೋದಕ್ಕಿಂತ ಮುಂಚೆ ಬೋದ್ಧುಂ ಇಹ, ಇದು ಈ ಲೋಕ, ಈ ದೇಹ, ಈ ಕಾಲ, ಮೂರಕ್ಕೂ ಅನ್ವಯ. ಇಹ ಶಬ್ದ ಅಸ್ಮಿನ್ ದೇಶೆ ಅಸ್ಮಿನ್ ಕಾಲೇ ಅಸ್ಮಿನ್ ಶರೀರೆ, ಮೂರು ಒದಗಿದೆ. ನರಜನ್ಮ ಬಂದಾಗ, ನಾಲಿಗೆ ಇರುವಾಗ, ನರಜನ್ಮ ಜನ್ಮ ನಾಲಿಗೆ ಇಂದ್ರಿಯ ಅವೆಲ್ಲನೂ ಸೇರಬೇಕು. ಶರೀರಸ್ಯ ವಿಸ್ತ್ರಸಹ, ಮಾನವ ಜನ್ಮ ದೊಡ್ಡದು ದೇಹ. ತತಃ ಹಾಗೆ ಮಾಡಿದರೆ ಸ್ವರ್ಗೇಶು ಲೋಕೇಶು, ಸ್ವರ್ಗಲೋಕದಲ್ಲಿ ಶರೀರತ್ವಾಯ ಕಲ್ಪತೆ, ಸ್ವರೂಪ ಶರೀರ ಪಡೆಯಲಿಕ್ಕೆ ಅನುಕೂಲಾಗತ್ತೆ ಅವನಿಗೆ. ಸ್ವರ್ಗಲೋಕ ಅಂದರೆ ವೈಕುಂಠ ಲೋಕ ಹಿಂದೆ ಹೇಳಿದ್ದಾರೆ ಅದರ. ಬಾಲ್ಯೇವ ಸಂಪಾದಿತ ಜ್ಞಾನಂ ನಚಿಕೇತಸಂ ದೃಷ್ಟ್ವಾ ವಿಸ್ಮಿತೋ ಅನ್ಯೋಪಿ ಏವಂ ಕುರ್ಯಾದಿತ್ಯಾಶಯವಾನ್ ತಥಾ ಕರ್ತು ಫಲಮಾಹ ಇಹ ಚೇದಿತಿ. ಯಮದೇವರು ಹೇಳ್ತಿದ್ದಾರೆ, ಈಗ ನಚಿಕೇತನ ಉದ್ಧಾರ ಆಗಿಬಿಟ್ಟ ಅಂತ ಚಪಾಡುಗದ ಕೂಡಬೇಡಿ, ನೀವು ಆಗಬೇಕು ಅಂತ ಹೇಳ್ತಿದ್ದಾರೆ ಯಮದೇವರು ಅಂತ ಅರ್ಥ. ನೀವು ಆಗಬೇಕು, ಯಾತಕ್ಕೆ ಪಬ್ಲಿಕ್ ಸನ್ಮಾನ ಯಾತಕ್ಕೆ ಮಾಡ್ತಾರೆ, ಉಳಿದವರಿಗೆ ಸ್ಫೂರ್ತಿ ಬರಲಿ ಅಂತೇಳಿ. ಮನೆಗೆ ಕೊಟ್ಬಿಟ್ರೆ ಬೋದ ದೊಡ್ಡ ವಿಚಾರ ಅಲ್ಲ, ಯಾತಕ್ಕೆ ಅಂದರೆ ನಾವು ಹೀಗೆ ಮಾಡಬೇಕು ಅನ್ನೋ ಭಾವನೆ ಬರಬೇಕು. ಅದು ಪಬ್ಲಿಕ್ ಶಿಕ್ಷೆ ಕೊಡ್ತಿದ್ರು ಹಿಂದೆ, ಯಾತಕ್ಕೆ ಅಯ್ಯೋ ನಾವು ತಪ್ಪು ಮಾಡಬಾರ್ದು ಅಂತ ಹೇಳೋದಕ್ಕೋಸ್ಕರ. ಪಬ್ಲಿಕ್ ಶಿಕ್ಷೆ ನಿಂತು ಹೋಗಿದೆ, ಪಬ್ಲಿಕ್ ಸನ್ಮಾನ ದೂಡ್ಕೊಂಡಿದೆ ಅಷ್ಟೇ, ಪಬ್ಲಿಕ್ ಅವಮಾನ ಕೂಡ ಲೋಕಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿರೋದು. ನಚಿಕೇತನ ಬಗ್ಗೆ ಹೇಳ್ತಾ ನೋಡು, ಎಷ್ಟು ಚಿಕ್ಕವನು ನೀನು, ಚಿಕ್ಕ ವಯಸ್ಸು, ಧೈರ್ಯ ಮುದುಕರಾದ ಮೇಲಲ್ಲ, ಮುದುಕರಾದ ಮೇಲೂ ಮಾಡದೇ ಇದ್ದವರು ಇದ್ದಾರೆ, ಆದರೆ ಚಿಕ್ಕ ವಯಸ್ಸನ್ನು ನೇಕರು ಮಾಡೋದಿಲ್ಲ, ಮಾಡಿದ್ದೀಯಲ್ಲ ಅಂತ ಹೇಳ್ತಾ ಇಲ್ಲಿ ಇಹ ಶಬ್ದಕ್ಕೆ ಬಾಲ್ಯ ಅಂತ ಹೊಸ ಅರ್ಜಿನೊಂದು ಅರ್ಥ ಬರೋದು. ಇಹ ಬಾಲ್ಯ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ, ಅದು ನಾಲ್ಕನೇ ಅರ್ಥ. ಅದು ದೇಶ ಕಾಲ ಇದು ಅವಸ್ಥ, ಬಾಲ್ಯಾವಸ್ಥೆಯಲ್ಲೇ ಶುರು ಮಾಡಬೇಕೇ ಹೊರತು ಯಾವುದೋ ವಯಸ್ಸಿನಲ್ಲಿ ಶುರು ಮಾಡಿದರೆ ಬರೋದಿಲ್ಲ. ಇಂಜಿನಿಯರ್ ಆಗಬೇಕು ಅಂಥೇಳಿ 20 ವರ್ಷಕ್ಕೆ ಪ್ಲಾನ್ ಮಾಡೋಕ್ಕಾಗೋದಿಲ್ಲ, ಮೊದಲೇ ಪ್ಲಾನ್ ಮಾಡಿಬಿಟ್ಟಿರ್ತಾರೆ. ಅದು ತಗೋಬೇಕು ಹೈಸ್ಕೂಲ್ ಇಳಿಸಿ ಯಾವ ಸಬ್ ಸೈನ್ಸೋ ಆರ್ಟ್ಸೋ ಅಲ್ಲೇ ಶುರು ಮಾಡ್ತಾನೆ. ಆ ರೀತಿ ಮೋಕ್ಷಕ್ಕೆ ಹೋಗ್ತಕ್ಕಂಥ ಜನ ಶಾಸ್ತ್ರಾಧ್ಯಯನಾದಿಗಳನ್ನ ಯಾವಾಗ ಮಾಡಬೇಕು ಅದನ್ನು ಬಾಲ್ಯ ಆದಷ್ಟು ಬೇಗ ಶುರು ಮಾಡಬೇಕು. ವಿಸ್ಮಿತೋ ಅನ್ಯೋಪಿ ಏವಂ ಕುರಿಯಾದಿತ್ಯ ಆಶಯವಾನ್ ತಥಾ ಕರ್ತು ಫಲಮಾಹ, ಈ ಭಾವನೆಯಿಂದ ಅದು ಏನಪ್ಪ ಫಲ ಅಷ್ಟೆಲ್ಲ ಕಷ್ಟಪಟ್ರೆ ಅಂದರೆ, ಇಹ ಚೇದಿತಿ ಇಹ ಮನುಷ್ಯ ದೇಹೇ ಶರೀರಸ್ಯ ಭೌತಿಕ ದೇಹಸ್ಯ ವಿಸ್ರಸಃ ವಿಶ್ರಂಸನಾತ್ ಪತನಾತ್, ಬಿಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ ಪ್ರಾಕ್ ಬೋದ್ಧುಮ್ ಅಶಕತ್ ಶಕ್ತಶ್ಚೇತ್, ಬೋದ್ಧುಮ್ ಅಶಕತ್ ಚೇತ್ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಸಮರ್ಥನಾಗಿಬಿಟ್ರೆ ಸಹ ಸ್ವರ್ಗೇಶು ಲೋಕೇಶು ಬಹುಚನ ಯಾತಕ್ಕೆ ಅಂದರೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಮೂರು ಲೋಕ ಇರೋದ್ರಿಂದ ಸ್ವರ್ಗೇಶು ಲೋಕೇಶು ವೈಕುಂಠಾದಿಷು ಶರೀರತ್ವಾಯ ಅಪ್ರಾಕೃತ ಚಿತಾನಂದಾತ್ಮಕ ದೇಹವತ್ವಾಯ ಕಲ್ಪತೆ. ಅಪ್ರಾಕೃತ ಚಿತಾನಂದಾತ್ಮಕ ದೇಹವತ್ವಾಯ ನೋಡಿದ್ರೆ ಏನನ್ಸುತ್ತೆ ನಮಗೆ, ಸುಮ್ಮನೆ ಓದಿಬಿಟ್ರೆ ಹೀಗೆ ಮಾಡಿದ್ರೆ ಮತ್ತೆ ದೇಹ ಬರುತ್ತೆ ಅಂತಾಯ್ತು. ಮತ್ತೆ ದೇಹ ಬರುತ್ತಲ್ಲ, ಸ್ವರೂಪ ದೇಹ ಅಭಿವ್ಯಕ್ತವಾಗುತ್ತೆ ಅಂತ ಅರ್ಥ. ದೇಹವತ್ವಾಯ ಕಲ್ಪತೆ ಮುಕ್ತೌ ಭವ ಮುಕ್ತೋ ಭವತಿ ಇತಿ ಯಾವತ್, ಮುಕ್ತನಾಗ್ತಾನೆ ಅಂದರೆ ಸಾಧನೆ ಇಲ್ಲಿ ಮಾಡಬೇಕು ಅಂತ ಅರ್ಥ. ಯಾವುದೋ ದೇಹದಲ್ಲಿ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ಇಂಥ ಒಳ್ಳೆ ಸಾಧನೆ ಸೇರನ್ನು ಮಿಸ್ ಮಾಡ್ಕೊಂಬಿಟ್ರೆ, ಒಳ್ಳೆ ಸ್ಕೂಲ್ ಓದೋ ಟೈಮ್ನಲ್ಲಿ ಬಿಟ್ಬಿಟ್ಟು ಆಮೇಲೆ ಬೇಜಾರ್ತಾನೆ, 50 ವರ್ಷ ಆಗಿದೆ ಈ ಮತ್ತೆ ಪರೀಕ್ಷೆ ಕೂತ್ಕೊಂಡು ನೆನ್ಪು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಆ ಟೈಮ್ ಮುಗಿದೋಯ್ತು ಈಗಾಗಲೇ. ಅದಕ್ಕೇ ಈ ಸಮಯದಲ್ಲಿ ಮಾಡಬೇಕೆ ಹೊರತು ಮನುಷ್ಯ ದೇಹ ಇದ್ದಾಗ ಮಾಡಬೇಕು, ಇಂದ್ರಿಯಗಳಿದ್ದಾಗ ಮಾಡಬೇಕು, ವಯಸ್ಸಿದ್ದಾಗ ಮಾಡಬೇಕು, ಅನುಕೂಲ ಇದ್ದಾಗ ಮುಗಿಸ್ಬಿಡ್ಬೇಕಾದ್ರೆ. ಮುಂದೆ ಅನುಕೂಲ ಬಂದಾಗ ಮಾಡ್ತೀನಿ ಅನ್ನಬಾರ್ದು, ಇರೋ ಅನುಕೂಲ ಮಾಡ್ಕೊಂಡು ಮಾಡಬೇಕು. ಒಳ್ಳೆ ಪಕ್ಕದಲ್ಲಿ ಎಷ್ಟೋ ಸರ್ತಿ ಕಲ್ಯಾಣ ಮಂಟಪ ಇರ್ತವೆ, ಪರೀಕ್ಷೆ ಇರ್ತದೆ, ಇವನೇನು ಮಾಡಿದೆ ಕಲ್ಯಾಣ ಮದುವೆ ಎಲ್ಲ ಮುಗಿಲಿ ಆಮೇಲೆ ಓದ್ತೀನಿ ಅಂತ ಹೇಳಿದರೆ ಆ ಗಲಾಟೆಯಲ್ಲೇ ಓದಬೇಕು ಅವ್ನು, ಬೇರೆ ದಾರಿ ಇಲ್ಲ. ಟ್ರಾಫಿಕ್ಕಲ್ಲೇ ಒಂದು ಹೋಗ್ಬೇಕಲ್ಲ, ಟ್ರಾಫಿಕ್ ಕ್ಲಿಯರ್ ಇದ್ದ ಆಫೀಸ್ಗೆ ಹೋಗ್ತೀನಿ ಅಂದರೆ ರಾತ್ರಿ 11 ಗಂಟೆ ಹೋಗ್ಬೇಕಷ್ಟೇ ಅವನು, ಅದು ಯಾರು ಇರೋದೋ ವಾಪಸ್ ಬರ್ತಾನೆ ಅಷ್ಟೇ. ಆ ಟ್ರಾಫಿಕ್ ಜಾಮ್ ಆಗಿದ್ದಾಗಲೂ ಹೇಗೆ ಟ್ರೈ ಮಾಡಿ ಹೋಗ್ತಾನೋ, ಎಷ್ಟೇ ಅಡ್ಡಿ ಆತಂಕ ಇದ್ದರೂ ಕೂಡ ಸಾಧನೆ ಮಾಡಬೇಕು. ಪ್ರಯಾಣ ನಿಲ್ಲಿಸಬಾರ್ದು, ಪ್ರಯಾಣ ಸಾಧನೆ, ಪ್ರಕೃಷ್ಟಯಾನ ಪ್ರಯಾಣ, ಸಾಧನೆ ಯಾವ ಕಾಲಕ್ಕೂ ನಿಲ್ಲಿಸಬಾರ್ದು. ಎಷ್ಟು ದುಃಖ ಬಕ್ಕೊಂಡು ಎಷ್ಟು ಆಯಾಸ ಪಟ್ಟುಕೊಂಡ್ರು ಕೂಡ ಹೋಗೇ ಹೋಗ್ತಾರೆ. ಈಗ ಅನ್ನಕ್ಕೆ ಎಷ್ಟು ಕಷ್ಟಪಡೋದಾದ್ರೆ ಜ್ಞಾನಕ್ಕೆ ಎಷ್ಟು ಕಷ್ಟಪಡಬೇಕು, ಅದೆಲ್ಲ ಯಾತಕ್ಕೆ ಹೊಟ್ಟೆಪಾಡಿಗೋಸ್ಕರ. ಹೊಟ್ಟೆಪಾಡಿಗೆ ಅಷ್ಟು ಮನುಷ್ಯ ಕಷ್ಟಪಡೋದಾದರೆ ಜ್ಞಾನ ಎಂಬ ಜನ್ಮ ಜನ್ಮಾಂತರದ ಆಸ್ತಿ ಆದ್ದರಿಂದ ಅದು ಭಾರಿ ಕಷ್ಟಪಡಬೇಕು. ಇಹ ಮನುಷ್ಯ ದೇಹೇ ಶರೀರಸ್ಯ ಭೌತಿಕ ದೇಹಸ್ಯ ವಿಸ್ರಸಃ ವಿಶ್ರಂಸನಾತ್ ಪತನಾತ್ ಪ್ರಾಕ್ ಬೋದ್ಧುಂ ಅಶಕತ್ ಶಕ್ತಶ್ಚೇತ್ ಸಹ ಸ್ವರ್ಗೇಶು ಲೋಕೇಶು. ಈ ಸ್ವರ್ಗ ಅಲ್ಲ ಅಂತ ಹೇಳೋಕ್ಕೆ ಇನ್ನೊಂದು ಕಾರಣ, ಬಹುಚನ ಇದೆ. ಈ ಸ್ವರ್ಗ ಆಗಿರೋ ಸ್ವರ್ಗ ಅಂತ ಅಷ್ಟೇ ಹೇಳಬೇಕಾಗಿತ್ತು. ಸ್ವರ್ಗೇಶು ಅಂತ ಹೇಳಿದ್ರಿಂದ ಈ ಸ್ವರ್ಗ ಅಲ್ಲ ಅನ್ನೋದಕ್ಕೊಂದು ಗಮಕ. ಮುಕ್ತ ವೈಕುಂಠಾದಿಷು ಶರೀರತ್ವಾಯ ಅಪ್ರಾಕೃತ ಚಿದಾನಂದಾತ್ಮಕ ದೇಹವತ್ವಾಯ ಕಲ್ಪತೆ ಮುಕ್ತೋ ಭವತಿ ಇತಿ ಯಾವತ್. ಯಥಾದರ್ಶೇ ತಥಾತ್ಮನೆ ಯಥಾ ಸ್ವಪ್ನೆ ತಥಾ ಪಿತೃಲೋಕೆ ಯಥಾ ಸುಪರಿವ ದೃಶ್ಯತೆ ಯಥಾ ತಥಾ ಗಂಧರ್ವಲೋಕೆ ಛಾಯಾ ತಪಯೋರಿವ ಬ್ರಹ್ಮಲೋಕೆ. ಯಥಾ ಆದರ್ಶೇ ಯಥಾ ಆತ್ಮನಿ ಯಥಾ ಸ್ವಪ್ನೆ ತಥಾ ಪಿತೃಲೋಕೆ ಯಥಾ ಅಪ್ಸು ಪರೀವ ದೃಶ್ಯತೆ ತಥಾ ಗಂಧರ್ವಲೋಕೆ ಛಾಯಾ ತಪಯೋರಿವ ಬ್ರಹ್ಮಲೋಕೆ. ಜೀವೇಸ್ಥಿತಸ್ತು ಭಗವಾನ್ ದೃಶ್ಯತೆ ಜ್ಞಾನದೃಷ್ಟಿಭಿಃ. ದೇವ್ರು ಹೇಗೆ ಕಾಣಿಸ್ತಾನೆ ಅಂತ ಮುಂದಿನ ಪ್ರಶ್ನೆ. ಜೀವೇಸ್ಥಿತಸ್ತು ಭಗವಾನ್ ದೃಶ್ಯತೆ ಜ್ಞಾನದೃಷ್ಟಿಭಿ. ಅದಕ್ಕೆ ಹೊರಗೆ ನೋಡಿದ್ರಲ್ಲ, ಜೀವನೊಳಗೆ ನೋಡಬೇಕು. ಇಲ್ಲಿ ಬಿಂಬಾಪುರುಷ ಎಲ್ಲಿ ಬಂದಿದೆ ಅಂದರೆ ಕಠೋಪುರುಷ ಪೂರ್ತಿ ಅದನ್ನೇ ಹೇಳ್ತಿರೋದು, ಗೊತ್ತಾಯ್ತಾ? ಸ್ವದೇಹಸ್ಥಂ ಹರಿಂ ಸ್ಮರಣ್, ಆಚಾರ ವಾಕ್ಯನೇ ಹಾಗೆ ಸ್ಪಷ್ಟವಾಗಿ ಉಂಟು. ಸಿಂಚೇತ್ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂ ಸ್ಮರಣ್, ಬಿಂಬರೂಪದ ಕಲ್ಪನೆ ಸ್ಪಷ್ಟವಾಗಿ ಬಂದಿರೋದು. ಆದರ್ಶೇ ಮುಖವತ್ ಸಮ್ಯಕ್, ಹೇಗೆ ಕಾಣುತ್ತಾನೆ ದೇವರು ಅಂದರೆ, ಕನ್ನಡಿಯಲ್ಲಿ ತನ್ನ ಮುಖ ಕಾಣಿಸ್ತದಲ್ಲ ಹಾಗೆ ದೇವರು ಕಾಣಿಸ್ತಾನೆ. ನ ತಥಾ ಪಿತೃಲೋಕ ಗಹ, ಇದು ಒಂದು ಭಾಗ. ತತಃ ಕಿಂಚಿತ್ ಸ್ಪಷ್ಟತಯ, ಗಂಧರ್ವೇ ದೃಶ್ಯತೆ ಹರಿಹಿ, ಅದಕ್ಕಿಂತ ಸ್ವಲ್ಪ ಸ್ಪಷ್ಟವಾಗಿ ಎಲ್ಲಿ ಕಾಣ್ತಾನೆ, ಗಂಧರ್ವ ಲೋಕದಲ್ಲಿ ಕಾಣ್ತಾನೆ. ನಾತ್ಯಾತಪೇ ನಚ್ಛಾಯಾಯಾಮ್ ಯಥೈ ವಾಹನಿ ದೃಶ್ಯತೆ, ನಾತ್ಯಾತಪೇ ನಚ್ಛಾಯಾಯ ಪೂರ್ತಿ ಬಿಸಿಲು ನಮ್ಗೆ ನೋಡೋಕ್ಕಾಗೋದಿಲ್ಲ, ಬೆಳಗ್ಗೆ ಜಾಸ್ತಿ ಆಗಿಬಿಡುತ್ತೆ, ಪೂರ್ತಿ ಕತ್ತಲು ಅವಾಗಲೂ ಕಾಣೋದಿಲ್ಲ. ಆದರೆ ಸರಿಯಾದ ಹತ್ತಿರದಲ್ಲಿ ಕರೆಕ್ಟಾಗಿ ಕಾಣಿಸ್ತಾನೆ. ಸ್ಪಷ್ಟಂ ತಥಾ ಬ್ರಹ್ಮಲೋಕೆ ದೃಶ್ಯತೆ ಪುರುಷೋತ್ತಮ, ಆದರ್ಶದಲ್ಲಿ ಒಂದು, ಆಮೇಲೆ ಇನ್ನೊಂದು ಗಂಧರ್ವ ಲೋಕ, ಇನ್ನೊಂದು ಬ್ರಹ್ಮಲೋಕ, ಸ್ವಪ್ನ ಪಿತೃಲೋಕ, ಇಷ್ಟು ಕಡೆ ದೇವರು ಕಾಣ್ತಾನೆ ಅಂತ ಹೇಳ್ತಾ ಕಾಣೋದ್ರಲ್ಲಿ ವ್ಯತ್ಯಾಸ ಇದೆ ಅಂತ ಅರ್ಥ. ಸಾಧನೆಗೆ ತಕ್ಕಂಥ ಇವತ್ತು ಸಿನಿಮಾ ಸಿನಿಮಾಕ್ಕೆ ಹೋಗಿರ್ತಾರೆ, ಎಲ್ಲ ಕಡೆ ಒಂದೇ ವ್ಯೂ ಇರೋದಿಲ್ಲ, ಕ್ಲಾರಿಟಿ ಬೇಕು ಅಂತ ಹೇಳಿದರೆ ಹಿಂದೆ ಕೊಡ್ತಾರೆ, ನಾಟಕದಲ್ಲಿ ಮುಂದೆ ಕೊಡ್ತಾರೆ. ನಾಟಕಗಳಲ್ಲಿ ಮುಂದೆ ವಿ ಐ ಪಿ ಸೀಟಲ್ಲಿ ಇರ್ತಾವೆ, ನಾಟಕದಲ್ಲಿ ಫಸ್ಟ್ ರೋ ಇರ್ತವೆ, ಯು ಐ ಪಿ ಇಲ್ಲಿ ಲಾಸ್ಟ್ ರೋ ಇರ್ತವೆ. ಯಾತಕ್ಕೆ? ಹಿಂದೆ ಕೂತ್ರೆ ಇಲ್ಲಿ ಕ್ಲಿಯರ್, ಮುಂದೆ ಕೂತ್ರೆ ಅಲ್ಲಿ ಕ್ಲಿಯರ್. ಅದಕ್ಕೋಸ್ಕರ ಎಲ್ಲ ಕ್ಲಾರಿಟಿ ಕೂಡ ಬೇರೆ ಆಗೋದಕ್ಕೆ ದುಡ್ಡು ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ತಾರೆ. ರೇಟ್ ಒಂದೇ, ಟಿಕೆಟ್ ರೇಟ್ ಒಂದೇ ರೀತಿ ಇರೋದಿಲ್ಲ, ತಕ್ಕಂತೆ ದುಡ್ಡು ವೇರಿ ಮಾಡ್ತಾರೆ, ಸಾಧನೆ ವೇರಿ ಆಗುತ್ತೆ. ಅದು ಎಲ್ಲ ಸ್ಪಷ್ಟತೆ ಬ್ರಹ್ಮಲೋಕದಲ್ಲಿ ಕಾಣೋ ಸ್ಪಷ್ಟ ಇಲ್ಲಿ ಕಾಣೋದಿಲ್ಲ. ಬ್ರಹ್ಮಲೋಕದಲ್ಲಿ ಭಾಳ ಸ್ಪಷ್ಟವಾಗಿ ದೇವರು ಕಾಣಿಸ್ತಾನೆ, ಆದ್ದರಿಂದ ಅಲ್ಲಿಗೆ ಹೋಗಬೇಕಾದ್ರೆ ಈ ರೀತಿಯಾದ ಸಾಧನೆ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಖಂಡಾರ್ಥ, ಮುಕ್ತೋಪಾಯೈರ್ಜಾಯಬಾನೋಪಿ ಭಗವದ್ಬೋಧೋ ನೈಕವಿಧ ಇತ್ಯಾಹ. ಜೀವರಲ್ಲಿ ತಾರತಮ್ಯ ಇರೋದ್ರಿಂದ ಅವ್ರ ಜ್ಞಾನದಲ್ಲೂ ತಾರತಮ್ಯ, ರಿಸಲ್ಟ್ ಬಂತು ಅಂದರೆ ಎಲ್ರಿಗೂ ಒಂದೇ ಮಾರ್ಕ್ ಬಂದಿಲ್ಲ, ಮಾರ್ಕ್ಸ್ ವೇರಿ ಆಗುತ್ತೆ. ಬರೆದಂತೆ ಪಾಸ್ ಒಂಬತ್ತು ಕಾಮನ್ ಆಗಿದ್ದರೂ ಕೂಡ ಮಾರ್ಕ್ಸ್ ಒಂದೇ ಅಲ್ಲ, ಕ್ಲಾಸ್ ಕಾಮನ್ ಆಗಿದ್ದರೂ ಮಾರ್ಕ್ಸ್ ಒಂದೇ ಅಲ್ಲ, ಮತ್ತು ರ್ಯಾಂಕ್ ಕಾಮನ್ ಆಗಿದ್ದರೂ ಒಂದೇ ಅಲ್ಲ, ರ್ಯಾಂಕ್ ಹೋಲ್ಡರ್ ಅಷ್ಟೇ, ಬಟ್ ಫಸ್ಟ್ ಅಲ್ಲಿ ವೇರಿ ಆಗುತ್ತೆ. ಮತ್ತೆ ತಾರತಮ್ಯ ಎಲ್ಲ ಕಡೆಗೂ ಇದೆ, ಇಲ್ಲಿ ಮಾತ್ರ ಬೈತಾರಷ್ಟೇ. ಮುಕ್ತೋಪಾಯೈಹಿ ಜಾಯಮಾನೋಪಿ ಭಗವದ್ಬೋಧೋ ನೈಕವಿಧ ಇತ್ಯಾಹ ಯಥೇತಿ. ಆತ್ಮನಿ ಜೀವೇ ಅವಸ್ಥಿತೋ ಭಗವಾನ್ ಆದರ್ಶೇ ದರ್ಪಣೆ ಮುಖಂ ಯಥಾ ದೃಶ್ಯತೆ ಸಮ್ಯಕ್ ತಥಾ ಜ್ಞಾನದೃಷ್ಟಿಭಿ ದೃಶ್ಯತೆ. ಕಣ್ಣಿ ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ, ಕರಡಿ ತಾನು ಒಬ್ಬನು ಹೀಗೆ ನೋಡ್ಕೋತಾನೆ, ಬಿಂಬರು ಅವನೊಬ್ಬನಿಗೆ ಕಾಣುತ್ತಾ, ಅದರಿಂದಾಗಿನೇ ಹ್ಯಾಕ್ ಕಾಣುತ್ತೆ, ಕರಡಿಯಲ್ಲಿ ಕಂಡಕ್ಕೆ ಕಾಣುತ್ತೆ ಒಬ್ಬನ ಕೇಸದು. ಯಥಾ ಸ್ವಪ್ನೇ ಪದಾರ್ಥೋ ದೃಶ್ಯತೆ ತಥಾ ಪಿತೃಲೋಕೇ ದೃಶ್ಯತೆ ಅನ್ನ ಸಮ್ಯಗ್ ಇತ್ಯರ್ಥ. ಸ್ವಪ್ನದಲ್ಲಿ ಕಂಡಾಗ ಪಿತೃಲೋಕದಲ್ಲಿ ಕಾಣ್ತಾನೆ, ಸ್ವಪ್ನದಲ್ಲಿ ಇನ್ನೂ ಹೆಚ್ಚು ಇನ್ವಾಲ್ವ್ಮೆಂಟ್ ಜಾಸ್ತಿ, ಎದುರು ಕಂಡಾಗ ಕಾಣ, ಸ್ವಪ್ನ ಹೇಳೋವರೆಗೂ ಕೂಡ ಅದರಲ್ಲೇ ಇದ್ದೆ ಅನಿಸ್ಬಿಡುತ್ತೆ ಅವನಿಗೆ. ಕನ್ನಡಿಯಲ್ಲಿ ಕನ್ನಡಿ ಅನ್ನೋ ಜ್ಞಾನ ಇದೆ, ಸ್ವಪ್ನದಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದೆ, ಸೊ ಪಿತೃಲೋಕ ಇನ್ನು ಜಾಸ್ತಿ ಕಾಣಿಸ್ತಾನೆ. ಯಥಾಪ್ಸು ಪರೀವ ಸಮ್ಯಗೀವ ನೀರಿನಲ್ಲಿ ಇನ್ನೂ ಸ್ಪಷ್ಟ, ಪ್ರತಿಮುಖಾಧಿಕಂ ದೃಶ್ಯತೆ ತಥಾ ಗಂಧರ್ವಲೋಕೆ ಕಿಂಚಿತ್ ಸ್ಪಷ್ಟತೆಯ ದೃಶ್ಯತೆ. ಸ್ವಪ್ನದಲ್ಲಿ ಎಷ್ಟೇ ಕ್ಲಾರಿಟಿ ಇದ್ದರೂ ಕೂಡ ನೀರಿನಲ್ಲಿ ಎಚ್ಚರ ಎದ್ದು ನೋಡ್ತಾನಲ್ಲ, ಕ್ಲಾರಿಟಿ ಜಾಸ್ತಿ. ಅಷ್ಟು ಕ್ಲಾರಿಟಿ ಎಲ್ಲಿದೆ ಈಗ? ಇದು ಗಂಧರ್ವ ಲೋಕದಲ್ಲಿ ಕಾಣುತ್ತೆ. ಬ್ರಹ್ಮಲೋಕೇತು ಛಾಯಾತಪಯೋಹು ಛಾಯಾತಪ ಮಿಲಿತ ಪ್ರದೇಶೆ, ಅಂದರೆ ಮಿಣಸುಳು ಬೆಳೆ ಆಪ್ಟಿಮಮ್ ಲೈಟ್ ಇದೆ, ಅದು ಕ್ಲಿಯರಾಗಿ ಕಾಣುತ್ತೆ. ತುಂಬ ಬಿಸಿಲಲ್ಲಿ ಓದೋಕ್ಕಾಗೋದಿಲ್ಲ, ರಿಫ್ಲೆಕ್ಟ್ ಆಗಿಬಿಡುತ್ತೆ, ತುಂಬ ಕತ್ಲಿದ್ರೂ ಓದೋಕ್ಕಾಗೋದಿಲ್ಲ, ಛಾಯಾತಪ ಎರಡೂ ಇರಬೇಕು. ಅಂಥ ಒಂದು ಸ್ಥಿತಿಯಲ್ಲಿ ಹೇಗೆ ವಸ್ತು ಕಾಣಬೇಕು ಹಾಗೆ ದೇವರು ಎಲ್ಲಿ ಕಾಣ್ತಾನೆ? ಬ್ರಹ್ಮಲೋಕದಲ್ಲಿ ಕಾಣ್ತಾನೆ. ಈ ತಾರತಮ್ಯ ಹೇಳಿದ್ರಿಂದ ಆನಂದ ತಾರತಮ್ಯ, ದರ್ಶನ ತಾರತಮ್ಯ ಬಂದ ಮೇಲೆ ಆನಂದ ತಾರತಮ್ಯ ಕ್ಲಾರಿಟಿ ಎಲ್ಲಿರುತ್ತೋ ನೋಡೋದಕ್ಕೆ ಸುಖ ಜಾಸ್ತಿ ಆಗುತ್ತೆ ಅಲ್ಲಿ, ಗೊತ್ತಾಯ್ತಾ? ಕ್ಲಾರಿಟಿ ಜಾಸ್ತಿ ಇದ್ದಷ್ಟು ಕೂಡ ಸುಖ ಜಾಸ್ತಿ ಆದ್ದರಿಂದ ಹಾಗಾಗುತ್ತೆ. ವ್ರತದ ಅಡಿಗೆ ಅನಾರ್ಥದ ಅಡಿಗೆ ಹೆಚ್ಚು ವೇರಿ ಆಗಲಿಲ್ಲ, ಈಗ ಇಬ್ಬರದ್ದು ಊಟ ಆದರೂ ಕೂಡ ವ್ಯತ್ಯಾಸ ಇದೆ, ರುಚಿ ವ್ಯತ್ಯಾಸ ಇವರಿಗೆ, ಪುಣ್ಯ ವ್ಯತ್ಯಾಸ ಅವರಿಗೆ, ಗೊತ್ತಾಯ್ತಾ? ರುಚಿ ಜಾಸ್ತಿ ಇತ್ತು ಇವರಿಗೆ, ಪಾಪ ಪುಣ್ಯ ಕಡಿಮೆ ಆಯಿತು, ಇವರಿಗೆ ರುಚಿ ಕಡಿಮೆ ಇದೆ ಪುಣ್ಯ ಜಾಸ್ತಿ ಆಗಿದೆ. ಅಲ್ಲೂ ತಾರತಮ್ಯ ಇದ್ದೇ ಇದೆ, ಹಾಂ ಇದ್ದೇ ಇದೆ. ಬರೀ ಫೋಟೋ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಕಲರ್ ಫೋಟೋ ಇದೆ. ಕಲರ್ ಫೋಟೋಲಿ ಪೇಂಟಿಂಗ್ ಬೇರೆ, ಡೈರೆಕ್ಟ್ ಫೋಟೋ ಬೇರೆ. ಪೇಂಟಿಂಗ್ ಎಷ್ಟೇ ಕ್ಲಾರಿಟಿ ಇದ್ದರೂ ಕೂಡ ಆ್ಯಕ್ಚುಯಲ್ ಫೋಟೋ ಕ್ಲಾರಿಟಿ ಬರೋದಿಲ್ಲ ಅದಕ್ಕೆ, ಹೊತ್ತಾನೆ ಅವನು ಕಾಣಿಸ್ತಾನೆ. ಸಾಧನೆ ಯೋಗ್ಯತೆ, ಯೋಗ್ಯತೆ ತಕ್ಕಂತೆ ಸಾಧನೆ, ಸಾಧನೆ ತಕ್ಕಂತೆ ಫಲ. ಆದ್ದರಿಂದ ನಾವು ಹೆಚ್ಚೆಚ್ಚು ಕಾಣಬೇಕು ಅಂದರೆ ಹೆಚ್ಚೆಚ್ಚು ಸಾಧನೆ ಮಾಡಬೇಕು. ನಮ್ಗೆ ಇದೇ ಅಂತ ಎದ್ಕೋಬಾರ್ದು. ಹಾಂ ಹೌದು, ಯಾತಕ್ಕೆ ಅಂದರೆ ಕರಡಿಯಲ್ಲಿ ಅವ್ರೊಬ್ಬರಿಗೆ ಕಾಣಿಸ್ತದೆ, ನೀರಿನಲ್ಲಿ ಏನೋ ವೈಡದು ತಿಳಿತಿಲ್ಲ, ಪಕ್ಕದವರು ಅವ್ರ ಪ್ರತಿಬಿಂಬ ನೋಡೋದು ಬೇಕಾಡಿಸ್ತಾರೆ ಸರಿಯಾಗಿ. ಸೊ ಕನ್ನಡಿಯಲ್ಲಿ ಲಿಮಿಟೆಡ್ ಇದ್ದಾಗೆ ನೀರಿನಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಲಿಮಿಟೆಡ್ ವೈಡ್ ವಿಡ್ತ್ ಜಾಸ್ತಿ ಇದೆ ಅಲ್ಲಿ. ಕನ್ನಡಿ ಅಷ್ಟು ದೊಡ್ಡ ಕನ್ನಡಿ ಮಾಡೋಕ್ಕಾಗುತ್ತಾ? ಸರೋವರದಷ್ಟು ದೊಡ್ಡ ಕನ್ನಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನು ಕಾಣುತ್ತೆ? ಸೂರ್ಯನ ಸಮೇತ ಸುತ್ತಮುತ್ತರ ಎಲ್ಲ ಕಾಣ ಹಾಗೆ ದೇವ್ರ ಮೇಲೆ ಹೆಚ್ಚು ಸ್ವತಃ ಚಿತ್ರ ಬರುತ್ತೆ. ಸೊ ವಿಡ್ತ್ ಜಾಸ್ತಿ ಅಲ್ಲಿ, ವಿಡ್ತ್ ಜಾಸ್ತಿ ಕನ್ನಡಿಯಲ್ಲಿ, ವಿಡ್ತ್ ಭಾರಿ ಕಡಿಮೆ, ಗೊತ್ತಾಯ್ತಾ? ಮತ್ತು ಉಲ್ಟಾ ಪಲ್ಟಾ ಎರಡೂ ಕಾಮನ್, ಈಗ ಎಡಬಲ ಹೆಚ್ಚು ಕಡಿಮೆ ಆಗಿದೆ ಎರಡಕ್ಕೂ ಕಾಮನ್ನೇ. ಆ ಸ್ವಪ್ನದಲ್ಲಿ ಎಡಬಲ ಚೇಂಜ್ ಆಗೋದಿಲ್ಲ, ಎಡಬಲ ಚೇಂಜ್ ಆಗೋದಿಲ್ಲ, ಮತ್ತು ಇನ್ನೊಮ್ಮೆ ಜಾಸ್ತಿ ಇರುತ್ತೆ ಅದು. ಆಮೇಲೆ ಇದರಲ್ಲಿ ತೊಗೊಂಡ್ಬಿಟ್ರೆ ಬ್ರಹ್ಮಲೋಕದಲ್ಲಿ 100% ಕ್ಲಾರಿಟಿ. ಈ ದೃಷ್ಟಿಯಲ್ಲಿ ತಾರತಮ್ಯವನ್ನು ಹೇಳೋ ಭಾಗ ಆಯಿತು. ಹೌದು, ಮುಕ್ತರು ಹೋಗಲೇಬೇಕಲ್ಲಿಗೆ, ಮುಕ್ತರಾದ ಮೇಲೆ ಮುಕ್ತ ಸ್ಥಾನದಲ್ಲಿ ಕೂಡಬೇಕಾದ್ರೆ ತಪೋಲೋಕ ಜನೋಲೋಕ ಎಲ್ಲದಕ್ಕೂ ಕಾಮನ್ ಅದು. ಅಲ್ಲಿ ಕೂಡ ಕಂಪಾರ್ಟ್ಮೆಂಟ್ಸ್ ಬೇರೆ ಇದೆ. ಮತ್ತೆ ಇಲ್ಲ 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 ಇಲ್ಲ, ಅಲ್ಲಿ ಸ್ಟೇಜ್ವರೆಗೆ ಹೋಗಲೇಬೇಕು, ಮುಕ್ತಿಯಾಗಿ ಹೋಗೋರಿಗೆ ಅಲ್ಲಿ ಹೋಗಲೇಬೇಕು. ಎಷ್ಟೋ ಸರ್ತಿ ಫಾರಿನ್ ಕಂಪ್ನಿಯಲ್ಲಿ ಕೆಲಸ ಸಿಗ್ತದೆ, ರಿಪೋರ್ಟ್ ಮಾಡ್ಕೊಳಕ್ಕೆ ಅಲ್ಲಿಗೆ ಹೋಗಿ ಬರ್ತಾರೆ. ರಿಪೋರ್ಟ್ ಮಾಡಿ ಮತ್ತೆ ಬರ್ಬೇಕು. ಆ ಥರ ಬ್ರಹ್ಮಲೋಕಕ್ಕೆ ಹೋಗದೆ ಒಂದ್ಸರಿ ಪ್ರಜಾಸ್ಥಾನ ಆಗದೆ ವಾಪಸ್ ಬರ ಎಲ್ಲಿ ಬರಾಗಿಲ್ಲ ಅವರು. ಪ್ರಜಾಸ್ಥಾನ ಆಗಲೇಬೇಕು. ಅದು ಆದಮೇಲೆ ಎಲ್ಲಿರ್ತಾರೆ ಡಿಫರೆಂಟ್. ಅದು ಎಲ್ಲೆಲ್ಲಿ ಬೇಕಾದ್ರೆ ಇರ್ಬೋದು. ಅವು ಈ ಭೂಲೋಕದಲ್ಲೇ ಇರ್ಬೋದು ಬೇಕಾದ್ರೆ. ಇವ್ರಿಗೆ ಇನ್ವಾಲ್ವ್ಮೆಂಟ್ ಇಲ್ಲದಂತೆ ಇರ್ಬೋದು. ಹೌದು, ಅದು ಆಚಾರ್ಯ ಏನು ಮಾಡಿಬಿಟ್ರೆ ಅದನ್ನು ಒಟ್ಟಿಗೆ ಸೇರಿಸಿಬಿಟ್ರು ಆಚಾರ್ಯ. ಇಡೀ ಭಾಷೆ ಒಂದೇ ಶ್ಲೋಕ ಆಚಾರ್ಯ ಬರೆದಿರೋದು. ಅದು ಇಲ್ಲ, ಪ್ರತಿಯೊಂದು ಬರಲಿಕ್ಕೆ ಹೋಗಿಲ್ಲ ಆಚಾರ್ಯ. ಏನು ಮಾಡಿದ್ದಾರೆ, ಒಂದೇ ಒಂದು ವಾಕ್ಯ ಕೊಟ್ಬಿಟ್ಟು, ಯ ಜೀವೇ ಸ್ಥಿತಸ್ತು ಭಗವಾನ್ ದೃಶ್ಯತೆ ಜ್ಞಾನದೃಷ್ಟಿಭಿ ಆದರ್ಶೇ ಮುಖವತ್ ಸಮ್ಯಕ್ ನ ತಥಾ ಪಿತೃಲೋಕಃ ತತಃ ಕಿಂಚಿತ್ ನ ತಥಾ. ಆ ಪಿತೃಲೋಕದಲ್ಲಿ ಹಾಗೆ ಕಾಣೋದಿಲ್ಲ ಅಂದರೆ ಇನ್ನೂ ಹೆಚ್ಚಾಗಿ ಕಾಣ್ತಾನೆ. ಗೊತ್ತಾಯ್ತಾ, ಜೀವನದಲ್ಲಿ ಕಾಣೋಕ್ಕಿಂತ ಜಾಸ್ತಿ ಅಲ್ಲಿ ಕಾಣ್ತಾನೆ. ತತಃ ಕಿಂಚಿತ್ ಇಲ್ಲೂ ನೋಡಿ, ಮನೆಯಲ್ಲಿ ಟಿ ವಿ ಹಾಕೊಂಡು ನೋಡ್ತಾನೆ, ಥಿಯೇಟರ್ನಲ್ಲಿ ನೋಡ್ತಾನೆ. ಯಾವುದು ಕ್ಲಾರಿಟಿ ಜಾಸ್ತಿ? ಮನೆಯಲ್ಲಿ ನೋಡೋದು ಜಾಸ್ತಿ, ಅಲ್ಲಿ ಕ್ಲಾರಿಟಿ ಜಾಸ್ತಿನಾ? ಅಲ್ಲಿ ದೊಡ್ಡದಾಗಿ ಕಾಣುತ್ತೆ ಸ್ಕ್ರೀನ್. ಯುದ್ಧ ಗಿದ್ದ ನೋಡ್ಬೇಕಾದ್ರೆ ಮನೆಯಲ್ಲಿ ಅಲ್ಲಿ ನೋಡಿದರೆ ಅದು ಅದಕ್ಕೂ ಸ್ಟೀರಿಯೋ ಗಿರೋ ಇದ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಎದುರಿಗಿದ್ದಾಗುತ್ತೆ ಹೆಚ್ಚು ಕಡಿಮೆ. ಇಲ್ಲಿ ಆ ಎಫೆಕ್ಟ್ ಬರೋದಿಲ್ಲ. ಅದು ಹೋಮ್ ಥಿಯೇಟರ್ ಬೇರೆ ಟ್ರೈ ಮಾಡ್ಕೋತಾರೆ. ಅದೇ ರೀತಿ ಸ್ವಲ್ಪ ಜಾಸ್ತಿ ಮಾಡ್ಕೊಳೋದಕ್ಕೆ ಎಷ್ಟಾದರೂ ಅಲ್ಲಿ ಕ್ಲಾರಿಟಿ ಕ್ಲಾರಿಟಿನೇ. ಇಲ್ಲದೆ ಹೋಗಿದ್ರೆ ಅವೆಲ್ಲ ಪೂರ್ತಿ ಔಟ್ಡೇಟೆಡ್ ಆಗ್ತಿತ್ತು. ಔಟ್ಡೇಟೆಡ್ ಆಗಲಿಲ್ಲ ಅವೆಲ್ಲ ಕೂಡ. ಅದೇ ರೀತಿಯೇ ಪಿತೃಲೋಕದಲ್ಲಿ ಹೆಚ್ಚು ಕ್ಲಾರಿಟಿ ಇರುತ್ತೆ. ಜೀವನದಲ್ಲಿ ಕಾಣೋದಕ್ಕಿಂತ ಜಾಸ್ತಿ ಇದೆ. ಇದೆಲ್ಲರಿಗೂ ಸಾಧ್ಯ ಇಲ್ಲ. ಯಾರಾಗಬೇಕು ಅದಕ್ಕೆ? ದೇಹದಲ್ಲಿ ಮಾತ್ರ ನೋಡೋರಲ್ಲ ಯಾರವರು? ಪ್ರತಿ ಕಾಲಮ್ಮನವರು. ಇವರೆಲ್ಲ ಅಪ್ರತಿ ಕಾಲಮ್ಮರು. ಅಪ್ರತಿ ಕಾಲಮ್ಮ ಮತ್ತೆ ತಾರತಮ್ಯ ಅವರಲ್ಲೂ ಅಲ್ಲಿ ಒಂದೇ ರೀತಿ ಅಲ್ಲ. ಮತ್ತೆ ಅದರಲ್ಲಿ ವೇರಿಯೇಷನ್ ಸಿಗುತ್ತೆ. ನೀವೇ ಎಷ್ಟೊತ್ತು ಹೇಳಿಲ್ಲ ನಾನೀಗ. ನೀವು ಅಲ್ಲಿ ಕೂತಿದ್ದೀರಿ, ಅಲ್ಲಿ ಕೂತಿದ್ದಾರೆ, ಡಿಫ್ರೆನ್ಸ್ ಗೊತ್ತಾಗಲ್ಲ. ಈಗ ಇವತ್ತು ಉದಾಹರಣೆ, ಇಲ್ಲಿಂದ ಪುಸ್ತಕ ತೋರಿಸ್ತೀನಿ ನಿಮಗೆ, ಎಷ್ಟು ದೂರಕ್ಕೆ ಎಷ್ಟು ಕಾಣುತ್ತೆ ಓದಕ್ಕಾಗತ್ತೆ? ಹತ್ತಿರ ಕೂತವ್ರಿಗೆ ದೂರ ಕೂತರೆ ಕಾಣಿಸೋದಿಲ್ಲ, ಸ್ಪಷ್ಟ ಅದು. ಬಟ್ ಕಾಣಲಿಲ್ಲ ಅಂತಲ್ಲ, ಪುಸ್ತಕನೂ ಕಾಣಿಸ್ತು, ಅಕ್ಷರಗಳು ಕಾಣಿಸ್ತು, ಏನು ಅಂತ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಹೇಳಿತ ಮುಂದೆ ಕೂತವ್ರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದು ಅದೇ ಡಿಫ್ರೆನ್ಸ್ ಅಂದ್ರೆ ಅದೇನೆ. ದೇವ್ರ ದರ್ಶನ ಕೂಡ ಹಾಗೆ ಆಗುತ್ತೆ. ಇಲ್ಲಿ ಡಿಸ್ಟೆನ್ಸ್ ಯಾಕೆ ಕೌಂಟ್ ಆಗುತ್ತೋ ಆ ರೀತಿ, ಮುಂದೆ ಕೂತಿದ್ದಾರೆ ಕಣ್ಣು ಸರಿ ಇಲ್ಲ, ಹಿಂದೆ ಕೂತಿದ್ದಾರೆ ಕಣ್ಣು ಸರಿ ಇದೆ, ಅವ್ರಿಗೆ ಇದಕ್ಕೆ ಜಾಸ್ತಿ ಕಾಣ್ತಾ ಇದೆ. ಇವ್ರು ಏನೋ ಕಾಣುತ್ತೆ, ಪುಸ್ತಕ ಇದ್ದಾಗ ಪುಸ್ತಕ ಇದ್ದರೂ ಇರ್ಬೋದು ನೋಡಿ ಕಾಣಿಸ್ತಾ ಆ ಥರ. ಸೊ ಮುಂದೆ ಕೂತು ಯೋಗ್ಯತೆ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಅದೆಲ್ಲ ತಾರತಮ್ಯ ಅನೇಕ ಫ್ಯಾಕ್ಟರ್ಸ್, ಅನೇಕ ಫ್ಯಾಕ್ಟರ್ಗಳು ಕೌಂಟ್ ಆಗುತ್ತೆ. ತತಃ ಇಹ ಚೇ ಅದಕ್ಕೆ ಹೇಳಿದರು ಮುಂದೆ, ನಾತ್ಯಾತಪೇನ ಛಾಯಾ, ಅತಿ ಬಿಸಿಲಿರಬಾರ್ದು, ಅತಿ ಛಾಯೆ ಸೇರಿಸ್ಕೋಬೇಕು, ಅತಿ ಕತ್ಲು ಇರಬಾರ್ದು. ಅವ ಮಾತ್ರ ಬ್ರಹ್ಮಲೋಕದಲ್ಲಿದ್ದ ಹಾಗೆ. ಅದೇ ಯಥೈ ವಾಹನಿ ದೃಶ್ಯತೆ, ಸರಿಯಾದ ಕಣ್ಣು, ಸರಿಯಾದ ಇದು, ಸರಿಯಾದ ಬೆಳಕು ಎಲ್ಲ ಸರಿಯಾಗಿದೆ. ಅವಾಗ ಕಾಣೋ ಸ್ಪಷ್ಟತೆ ಬೇರೆ ಕಡೆ ಬರೋದಿಲ್ಲ. ಆ ದೃಷ್ಟಾಂತ ಕೊಟ್ಟು ಇದೆಲ್ಲ ಭಗವದ್ಗೀತಾಕ್ ಹೋದರೆ, ಯಥೋರ್ಬೇನ ಆವೃತೋ ಗರ್ಭ ಯಥಾದರ್ಶೋ ಮಲೇನ ಚ ಹೇಳ್ಬೇಕಾದ್ರೆ ಮೂರು ದೃಷ್ಟಾಂತ ಕೊಡ್ತಾರೆ. ಈ ಕಾಮಕ್ರೋಧದಿಂದ ಜೀವ ಹೇಗೆ ಆವೃತನಾಗಿದ್ದಾನೆ ಅಂದರೆ ಮೂರು ದೃಷ್ಟಾಂತ. ಯಥಾದರ್ಶೋ ಮಲೇನ ಚ ಯಥೋಲಿವೇನ ಆವೃತೋ ಗರ್ಭ ಮನಸ್ಸಿಗೆ ಆದರ್ಶ. ಮೂರು ದೃಷ್ಟಾಂತ ಕೊಡ್ತಾರೆ ಆಚಾರ್ಯ ಹೇಳ್ತಾರೆ. ಅದಕ್ಕೆ ಸಾತ್ವಿಕ ರಾಜಸ ತಾಮಸರಿಗೆ ಈ ರೀತಿ ಕಾಣ್ತದೆ ಅಂತ ಹೇಳಿ ವ್ಯತ್ಯಾಸ ತೋರಿಸ್ತಾರೆ. ಅದೇ ರೀತಿ ಇಲ್ಲಿ ಬಂದಿರೋದು. ಅಲ್ಲಿ ಬರೀ ಮೂರು ಜನಕ್ಕೆ ಡಿಫ್ರೆಂಟ್ ಯೋಗ್ಯತೆ, ಸಾತ್ವಿಕ ರಾಜಸ ತಾಮಸ ಕ್ಲಬ್ ಆಯಿತು. ಇಲ್ಲಿ ತಾರತಮ್ಯದಲ್ಲಿ ಯೋಗ್ಯರಿಗೆ ಕ್ಲಬ್ ಆಯಿತು, ಅಷ್ಟೇ ಡಿಫರೆನ್ಸ್ ಹೊರತು ಬೇರೆ ಅಲ್ಲ. ಇಂದ್ರಿಯಾಣ ಪೃಥಕ್ ಭಾವಂ ಉದಯಸ್ತಮಯೌ ಚಯತೆ ಪೃಥಕ್ ಉತ್ಪದ್ಯಮಾನಾಂ ಮತ್ವಾಧೀರೋ ನ ಶೋಚತಿ. ಇಂದ್ರಿಯಾಣ ಪೃಥಕ್ ಭಾವಂ ಉದಯಸ್ತಮಯೌ ಚಯತೆ ಪೃಥಕ್ ಉತ್ಪದ್ಯಮಾನಾಂ ಮತ್ವಾಧೀರೋ ನ ಶೋಚತಿ ಇಹ ಚೇತ್ ಅಶಕತ್ ಬೋದ್ಧುಂ ಇತ್ಯುಕ್ತಂ ತತ್ರ ಕಸ್ಯ ಬೋಧಾತ್ ಸ್ವರ್ಗಲೋಕೋ ಭವತಿ ಇತ್ಯತೋ ಬೋದ್ಧವ್ಯಮಃ ಇಂದ್ರಿಯಾಣಾಮಿ. ಏನು ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ ಅಂತ ಹೇಳಿದ್ರಲ್ಲ, ಏನು ಅಂತ ಹೇಳೋದಕ್ಕೆ ಮತ್ತೆ ಸ್ಪಷ್ಟೀಕರಣ ಕೊಡ್ತಾರೆ. ಪೃಥಕ್ ಭಾವಂ ತಾರತಮ್ಯಂ ಇಂದ್ರಿಯಾಣ ಪೃಥಕ್ ಭಾವಂ, ಇಂದ್ರಿಯಗಳಿವೆ ಆಯಿತು, ಅದರಲ್ಲೂ ತಾರತಮ್ಯ ಇದೆ. ದಶೇಂದ್ರಿಯಗಳು, ಮನಸ್ಸು ಎಲ್ಲೂ ತಾರತಮ್ಯ ಇದೆ. ಅಂತ ಪೃಥಕ್ ಭಾವ ಅಂದರೆ ಭೇದ ಅಂತ ಒಂದರ್ಥ, ತಾರತಮ್ಯ ಅಂತ ಇನ್ನೊಂದರ್ಥ. ತಾರತಮ್ಯ ಪ್ಲಸ್ ಭೇದ. ಸ್ವರ್ಗಲೋಕೋಭವತಿ ಪೃಥಕ್ ಭಾವಂ ತಾರತಮ್ಯಂ ಯಚ್ಚ ಜಗದುದಯಾಸ್ತಮಯವೋ ಭವತಃ ಪೃಥಕ್ ನಾನಾ ಪ್ರಕಾರೇಣ ಉತ್ಪದ್ಯಮಾನಾಂ ಇಂದ್ರಿಯಾಣಾಂ ಸತ್ತಾ ಪ್ರತೀತ್ಯಾದಿಕಮಿತಿ ಶೇಷ. ಇಂದ್ರಿಯಗಳಲ್ಲಿ ತಾರತಮ್ಯ ಮತ್ತು ಇಂದ್ರಿಯಗಳ ಪ್ರೇರಕತ್ವ ಅದು ಯಾರಿಗಿದೆಯಲ್ಲ ಅದನ್ನು ತಿಳಿಬೇಕು. ಮತ್ವ ಭಗವದಧೀನಂ ಜ್ಞಾತ್ವ ನ ಶೋಚತಿ, ತಿಳಿಬೇಕು ಅಂತ ಅದನ್ನು ತಿಳಿಬೇಕು. ಇವತ್ತು ಯಾವುದನ್ನೋ ತಿಳಿಯೋದಲ್ಲ, ಮನುಷ್ಯ ತನ್ನನ್ನೇ ತಾನು ತಿಳಿಬೇಕು ಫಸ್ಟು. ಇಂದ್ರಿಯಗಳನ್ನು ನೋಡಿದ, ಅವು ಅಧ್ಯಯನ ಮಾಡ್ತಾ ಹೊರಟ, ಅವು ಜಡ ಪದಾರ್ಥ ಹಾಗಾಗಿ ತೋರಿಸುತ್ತೆ ಅಂದ್ಕೊಂಡ. ಇಲ್ಲ ದೇವತೆಗಳಿದ್ದಾರೆ ಅಂತ ಹೇಳಿದರು. ಸರ್ ದೇವತೆಗಳು ಅಸ್ವತಂತ್ರ ಅವರೇ ತೋರಿಸ್ತಾರೆ ಅಂದರು. ಆಗ ದೇವರಿದ್ದಾರೆ ಅಂತ ಹೇಳಿದರು. ದೇಹದಲ್ಲೇ ಎಕ್ಸ್ಪರಿಮೆಂಟ್, ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಇದೆಲ್ಲ ವಿಷಯನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡಾಗ ಧ್ಯಾನ ಆಗುತ್ತೆ. ಮತ್ವ ಭಗವದಧೀನಂ ಜ್ಞಾತ್ವ ನ ಶೋಚತಿ, ಅವ ಏನಾಗೋದಿಲ್ಲ, ಅವನಿಗೆ ದುಃಖ ಆಗೋದೇ ಇಲ್ಲ. ಇಂದ್ರಿಯೇಭ್ಯ ಪರಂ ಮನೋ ಮನಸ್ಸ ಸತ್ವಮುತ್ತಮಂ. ತಾರತಮ್ಯ ತಿಳ್ಕೋಬೇಕು ಅಂದ್ರಲ್ಲಿ ಹೇಗೆ ತಿಳ್ಕೋಬೇಕು ಅಂದರೆ ಮುಂದಿನ ಮಾತು ಕನೆಕ್ಷನ್. ಇಂದ್ರಿಯೇಭ್ಯ ಪರ ಅರ್ಥ ಹಿಂದೆ ಬಂದಿತ್ತು, ಇನ್ನೊಂದು ರೀತಿ ಹೇಳ್ತಾರೆ ಈಗ. ಇಂದ್ರಿಯೇಭ್ಯ ಪರಂ ಮನೋ ಮನಸ್ಸ ಸತ್ವಮುತ್ತಮಂ, ಸತ್ವಾದ್ ವಿಮಹಾನ್ ಆತ್ಮ ಮಹತೋ ಅವ್ಯಕ್ತಮುತ್ತಮಂ ಅವ್ಯಕ್ತಾತ್ವ ಪರಃ ಪುರುಷೋ ವ್ಯಾಪಕೋ ಅಲಿಂಗ ಏವಚ ತಂ ಜ್ಞಾತ್ವಾ ಮುಚ್ಯತೆ ಜಂತು ಅಮೃತತ್ವಂಚ ಗಚ್ಚತಿ. ಇಂದ್ರಿಯೇಭ್ಯಃ ಪರಂ ಮನಃ, ಮನಸಃ ಸತ್ವಮುತ್ತಮಂ, ಸತ್ವಾದಧಿ ಮಹಾನ್ ಆತ್ಮ. ಮನಸತ್ವ ಅಂದರೆ ಬುದ್ಧಿ, ಹಿಂದೆ ಬಂದಿರೋದ್ರಿಂದ ಅದೇ ಅರ್ಥ ಇಟ್ಕೋಬೇಕು. ಮನಸತ್ವ ಪರಾಬುದ್ಧಿ, ಅದಕ್ಕಿಂತ ಬುದ್ಧಿ ಮಹಾನ್ ಆತ್ಮ. ಮಹತ ಅವ್ಯಕ್ತಮುತ್ತಮಂ, ಇಂದ್ರಿಯಗಳು, ಇಂದ್ರಿಯಾಭಿಮಾನ ದೇವತೆಗಳು 10, ಮನೋಭಿಮಾನಿಗಳು 3, ಆಮೇಲೆ ಅರ್ಥಾಭಿಮಾನಿಗಳು, ಆಮೇಲೆ ಬುದ್ಧಿಭಿಮಾನಿಗಳು, ಆಮೇಲೆ ಮಹತ್ತತ್ವ, ಆಮೇಲೆ ಅವ್ಯಕ್ತ ತತ್ವ, ಆಮೇಲೆ ಪರಮ ಪುರುಷ. ವ್ಯಾಪಕೋ ಅಲಿಂಗ ಏವಚ, ಅವನೆಂಥವನು ಅಂದರೆ ವ್ಯಾಪಕ, ಸರ್ವತ್ರ ವ್ಯಾಪ್ತವನು. ಅಲಿಂಗ, ಲಿಂಗದೇಹ ಇಲ್ಲದವನು. ಲಿಂಗ ಅಲಿಂಗ ಅಂದರೆ ಏನು? ಲಿಂಗದೇಹ ಇಲ್ಲದವನು. ಅಥವಾ ಅಲಿಂಗ ಅಂದರೆ ರುದ್ರದೇವರ ಅಲ್ಲದವನು. ರುದ್ರಾದಿ ದೇವತೆಗಳು ಸರ್ವೋತ್ತಮರಲ್ಲ, ವಿಷ್ಣುವೇ ಸರ್ವೋತ್ತಮ. ಹಿಂದೆ ಬಂದಿದೆ, ಸ್ತೋದ್ವನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ, ಇದೇ ಬಂದಿರೋದ್ರಿಂದ ಅಲಿಂಗ ಅಂತ ಹೆಸರು. ತಮ್ ಜ್ಞಾತ್ವ ಮುಚ್ಚತೆ ಜಂತು ಅಮೃತತ್ವಂಚ ಗಚ್ಚತಿ. ಇಂಥ ದೇವರನ್ನು ತಿಳ್ಕೊಂಡ ಮಾತ್ರ ಮುಕ್ತನಾಗ್ತಾನೆ ಹೊರತು ಇಲ್ಲದೆ ಹೋದ್ರೆ ಆಗೋದಿಲ್ಲ. ಪುನಃ ಇಂದ್ರಿಯೇಭ್ಯ ಪರಮನಃ ಇತ್ಯಾದಿ ದೇವತಾರ ತಾರತಮ್ಯ ಜ್ಞಾನಪೂರ್ವಕಂ ಭಗವತಃ ಸರ್ವೋತ್ತಮತ್ವ ಜ್ಞಾನ ಏವ ಸರ್ವವಾಕ್ಯಾನಾಂ ಮಹಾತಾತ್ಪರ್ಯಮಿತಿ ಜ್ಞಾಪಯಿತು. ಹೇಳಿದ್ರೆ ಮತ್ತೆ ಕೇಳಬೇಕಾಗಿತ್ತು ಅಂದರೆ ಮಹಾತಾತ್ಪರ್ಯ ಹೇಳೋದಕ್ಕೋಸ್ಕರ. ಅದಕ್ಕೇನಂತಾರೆ? ಅಭ್ಯಾಸ. ರಿಪೀಟ್ ಮಾಡಿದ್ರೆ ಏನಂತ ಕರೀತಾರೆ? ಅಭ್ಯಾಸ. ಒಂದು ಪತ್ರ ಬರೀತಾನೆ, ಮತ್ತೆ ಅನೇಕ ಕ್ರಿಯಮಾಗಿ ಎಲ್ಲ ಬರೆದು ಬಿಡ್ತಾನೆ. ಅವತ್ತು ಇಸ್ಕೊಂಡು 10,000 ರೂಪಾಯಿ ವಾಸ್ ಕೊಡಬೇಕು ಅಂತ ಬರೆದಿರ್ತಾನೆ. ಕೊನೆ ಮತ್ತೆ PS ಅಂತ ಹಾಕ್ತಾನೆ, ಆದಷ್ಟು ಬೇಗ ಕೊಡಿ, ಬರೀಬೇಡಿ. ಅದು ಬರೆದಿದ್ದೇನೆ, ಯಾತಕ್ಕೆ ಬರೆದ? ಈಗ ಈ ಪತ್ರದ ಮುಖ್ಯ ತಾತ್ಪರ್ಯ ಅಂದಿರೋದು. ಯಾರೋ ಕೇಳ್ತಾರೆ, ಏನಂತೆ? ದುಡ್ಡು ವಾಪಸ್ ಕೇಳ್ತಿದ್ದಾನೆ ಅಂತ ಹೇಳ್ತಾರೆ. ಕ್ಷೇಮಗೆ ಮೇಲೆ ಹೇಳಕ್ ಕೊಡೋದಿಲ್ಲ, ಕ್ಷೇಮ ಕ್ಷೇಮ ಶ್ರೀ ಅದೆಲ್ಲ ರೇಟ್ ಗಿಟ್ಟೆ ಓದೋದಿಲ್ಲ. ಮುಖ್ಯ ತಾತ್ಪರ್ಯ ಅದು. ಯಾತಕ್ಕೆ ಅದು ಕೊನೆಗೆ ಇನ್ನೊಂದ್ಸತಿ ನೋಟ್ ಮಾಡ್ತಾನೆ. ಅದಕ್ಕೆ ಇಲ್ಲಿ ಏನು ಮಾಡಿದ್ದಾರೆ? ದೇವತಾ ತಾರತಮ್ಯ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಅನ್ನೋದು ವೇದಗಳ ಮಹಾತಾತ್ಪರ್ಯ. ಸರ್ವವಾಕ್ಯಾನ ಮಹಾತಾತ್ಪರ್ಯಮಿತಿ ಜ್ಞಾಪಯಿತು. ತಾರತಮ್ಯ ಪರಿಜ್ಞಾನ ಪೂರ್ವಕಂ ಸರ್ವತೋ ಹರೇ ಆಧಿಕ್ಯೇ ಸರ್ವವಾಕ್ಯಾನ ತಾತ್ಪರ್ಯ ಮಹದಿಷ್ಯತೆ. ತಾರತಮ್ಯ ಪರಿಜ್ಞಾನ ಪೂರ್ವಕಂ ಸರ್ವತೋ ಹರೇ ಆಧಿಕ್ಯಂ. ಹರಿ ಸರ್ವೋತ್ತಮತ್ವ ಜ್ಞಾನ ಅಂದರೆ ತಾರತಮ್ಯ ಜ್ಞಾನ ಪೂರ್ವಕ ಇರಬೇಕು. ಬರೀ ಸರ್ವೋತ್ತಮ ಅಂತ ಹೇಳಿದರೆ ಮಹತ್ವ ಗೊತ್ತಾಗೋದಿಲ್ಲ. ಇವೆಲ್ಲ ಹೇಳ್ತಾ 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 ಓ ಅಷ್ಟು ದೊಡ್ಡವನ ಅಂತ ಆಗ ಗೊತ್ತಾಗುತ್ತೆ. ಅಷ್ಟು ದೊಡ್ಡವನ ಅಂತ ಗೊತ್ತಾಗಬೇಕು, ಇವೆಲ್ಲ ಗೊತ್ತಾಗಬೇಕು. ಸರ್ವತೋ ಹರೇ ಆಧಿಕ್ಯಂ, ಸರ್ವತಃ ಹರೇ ಆಧಿಕ್ಯಂ. ಸರ್ವೋತ್ತಮತ್ವ ಶಬ್ದಕ್ಕೆ ಹೊಸ ಅರ್ಥ ಅದು. ಸರ್ವರಿಂದ ಉತ್ತಮ, ಸರ್ವ ರೀತಿಯಲ್ಲಿ ಉತ್ತಮ, ಸರ್ವ ದೇಶದಲ್ಲೇ ಉತ್ತಮ, ಸರ್ವ ಕಾಲದಲ್ಲೇ ಉತ್ತಮ. ಅದಿಷ್ಟು ತಗೋಬೇಕೀಗ. ಸಾಮಾನ್ಯ ಅರ್ಥ ಏನದಕ್ಕೆ? ಸರ್ವರಿಗಿಂತ ಉತ್ತಮ ಅಷ್ಟೇ ಸಾಲದು. ಈಗ ಫಸ್ಟ್ ರ್ಯಾಂಕು ಸರ್ವರಿಗಿಂತ ಫಸ್ಟ್ ರ್ಯಾಂಕ್ ಹೌದು, ಪ್ರತಿ ಬ್ಯಾಚಲ್ಲಲ್ಲ. ಮತ್ತೆ ಲಾಸ್ಟ್ ಇಯರ್ ಬೇರೆ ಇರ್ತಾರೆ, ಮುಂದೆ ವರ್ಷ ಬೇರೆಯವನು ಬರ್ತಾನೆ, ಇವನೇ ಅಲ್ಲ. ದೇವ್ರು ಹಾಗಲ್ಲ. ಸರ್ವಕಾಲೇಶು ಉತ್ತಮ ಸರ್ವೋತ್ತಮ, ಸರ್ವ ದೇಶೇಶು ಉತ್ತಮ. ಈ ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್ ಅಷ್ಟು, ಬೇರೆ ಯೂನಿವರ್ಸಿಟಿಗಲ್ಲ. ಗೊತ್ತಾಯ್ತು, CET ಬಂದಿರ್ತಾರೆ, ಅದರಲ್ಲಿ ಬಂದಿರೋದಿಲ್ಲ. ಅದ್ರಲ್ಲಿ ಬಂದರೆ CET ಬರೋದಿಲ್ಲ. ಎರಡರಲ್ಲಿ ಬರೋದು ವೆರಿ ರೇರ್ ಅದು, ಬರ್ತಾರೆ ರೇರ್ ಅದು. ಅದು ಎಲ್ಲ ಸಬ್ಜೆಕ್ಟಲ್ಲೂ ಬರೋದಿಲ್ಲ. ಈ ಮತ್ತೆ ಇಲ್ಲಿ ಮಾತ್ರ ಏನಾಗಿದೆ? ಪರಮಾತ್ಮ ಎಲ್ಲದರಲ್ಲೂ ಸರ್ವೋತ್ತಮನಾಗಿದ್ದ. ಸರ್ವಥ ಸರ್ವೋತ್ತಮ, ಜ್ಞಾನಾದಿ ಎಲ್ಲ ಗುಣಗಳಲ್ಲೂ ಸರ್ವೋತ್ತಮ. ಮತ್ತೆ ಒಂದರಲ್ಲಿ ಆ ಸಬ್ಜೆಕ್ಟಲ್ಲಿ ಸರ್ವೋತ್ತಮ ಅಷ್ಟೇ, ಬೇರೆದರಲ್ಲಲ್ಲ, ಅಗ್ರಿಗೇಟಲ್ಲಲ್ಲ, ಪ್ರತಿಯೊಂದರಲ್ಲೂ ಸರ್ವೋತ್ತಮ. ಅದಕ್ಕೆ ಸರ್ವ ಅನ್ನೋ ಪದಕ್ಕೆ ಸಂಕೋಚ ಮಾಡಿ ರಿಲೇಟಿವ್ ಸೆನ್ಸಲ್ಲಿ ತಗೋಬಾರ. ಯಾವ ರೀತಿ ತಗೋಬೇಕು ಅದನ್ನು? ಅಬ್ಸಲ್ಯೂಟ್ ಸೆನ್ಸ್. ಸರ್ವ ದೇಶ, ಸರ್ವ ಕಾಲ, ಸರ್ವ ಗುಣ, ಸರ್ವ ರೀತಿ, ಸರ್ವ ವ್ಯಕ್ತಿಗಳು, ಸರ್ವ ಪ್ರಕಾರ, ಅದರಿಂದ ಸರ್ವೋತ್ತಮನಾಗಿದ್ದಾನೆ. ಅದಕ್ಕೆ ಸರ್ವತಃ ಹರೇಹೇ ಆಧಿಕ್ಯೇ ಸರ್ವವಾಕ್ಯಾನಾಂ ತಾತ್ಪರ್ಯಂ ಮಹದಿಷ್ಯತೆ. ಇದು ಎಲ್ಲ ತಾತ್ಪರ್ಯ ವಾಕ್ಯಗಳು ಅಂದರೆ ಶಾಸ್ತ್ರವಾಕ್ಯಗಳು. ಎಲ್ಲ ಶಾಸ್ತ್ರವಾಕ್ಯಗಳು ಮಹಾತಾತ್ಪರ್ಯ ಯಾವುದು ಅಂದರೆ ಇದು. ತಾತ್ಪರ್ಯ ಬೇರೆ, ಮಹಾತಾತ್ಪರ್ಯ ಬೇರೆ. ಪರಮ ಮುಖ್ಯ ವೃತ್ತಿ, ಮುಖ್ಯ ವೃತ್ತಿ, ಅಮುಖ್ಯ ವೃತ್ತಿ ಅಂತ ಕರಿತೇವಲ್ಲ ಹಾಗೆ, ಪರಮ ಮುಖ್ಯ ವೃತ್ತಿಯಲ್ಲಿ ಪ್ರತಿ ಮುಖ್ಯವಾದ್ದೇನು ಅಂದರೆ ತಾತ್ಪರ್ಯ ಮಹದಿಷ್ಯತೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ. ಅದಕ್ಕೆ ಖಂಡಾರ್ಥ. ನೈತಾವದೇವ ಕಿಂತು ತಾರತಮ್ಯಾಂತಗತ್ವೇನ ಭಗವದ್ಜ್ಞಾನ ಅವಶ್ಯಕ ಮಿತ್ಯಾಹ ಇಂದ್ರಿಯೇಭ್ಯ ಇತ್ಯಾದಿನ. ಇಂದ್ರಿಯಾದಿ ದೇವತಾ ಪ್ರಾಕ್ ತೃತೀಯೇ ಪ್ರದರ್ಶಿತಾ. ಇಂದ್ರಿಯಾದಿ ದೇವತೆಗಳ ಬಗ್ಗೆ ಮತ್ತೆ ಆಚಾರ್ಯ ಬರೆಯಲಿಲ್ಲ, ಹಿಂದೆ ಹೇಳಿದ್ದಾರೆ ಈಗಾಗಲೇ. ತೃತೀಯ ಅಂದ್ರೇನು? ತೃತೀಯ ಒಲ್ಲಿಯೊಳಗೆ ಹೇಳಿದ್ದಾರೆ ಅಂತ ಅರ್ಥ. ಸತ್ವಂ ಬುದ್ಧಿ ಅಧಿಕ ಮಧ್ಯೆ ಸೇರಿಸ್ಕೋಬೇಕು, ಅರ್ಥಗಳು ಬಿಟ್ಟೋಗಿದೆ, ಅರ್ಥ ಮಧ್ಯೆ ಅಂಡರ್ಸ್ಟುಂಡ್. ವ್ಯಾಪಕೋ ಅಪರಿಚ್ಛಿನ್ನ, ವ್ಯಾಪಕ ಅಂದರೆ ಸರ್ವತ್ರ ವ್ಯಾಪ್ತ. ಅಲಿಂಗ ಅಂದ್ರೆ ಏನು? ಪ್ರಾಕೃತ ಭೌತಿಕ ದೇಹರಹಿತ. ಲಿಂಗದೇಹನೇ ಇಲ್ಲ ಅಂದಮೇಲೆ ಈ ದೇಹ ಇಲ್ಲ. ಪ್ರಾಕೃತ ದೇಹ ಬೇರೆ, ಭೌತಿಕ ದೇಹ ಬೇರೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಪ್ರಾಕೃತ ದೇಹ, ಭೌತಿಕ ದೇಹ. ಇವತ್ತು ಅಹಂಕಾರ ತತ್ವ ಪ್ರಾಕೃತ, ಅಹಂಕಾರ ತತ್ವ ಪ್ರಾಕೃತ ಪ್ರಕೃತಿಯಿಂದ ಬಂದಿರೋದ್ರಿಂದ ಅದು ಭೌತಿಕ ಅಲ್ಲ. ಭೌತಿಕ ಅಂದರೆ ಯಾವುದು? ಪಂಚಭೂತಗಳು ಬಂದಮೇಲೆ ಬರೋದು ಭೌತಿಕ. ಅದಕ್ಕೆ ಪಂಚಭೌತಿಕ ಶರೀರವನ್ನು ತ್ಯಜಿಸಿದರು ಅಂತ ಹೇಳ್ತಾರೆ. ಪಂಚಭೌತಿಕ ದೇಹವನ್ನು ತ್ಯಜಿಸಿದರು, ಈ ದೇಹ ಪಂಚಭೌತಿಕ ದೇಹ. ಮುಂದೆ ಪ್ರೇತ ದೇಹದಲ್ಲಿ ಸ್ವಲ್ಪ ಪಂಚಭೌತಿಕ ಪ್ರಾಕೃತ ಇದೆ, ಬಟ್ ಲಿಂಗದೇಹ ಪ್ರಾಕೃತ ನೆನಪಿಡಬೇಕು. ಲಿಂಗದೇಹ ಅದು ಕೂಡ ಪ್ರಾಕೃತ, ಎಲ್ಲ ಪ್ರಾಕೃತ ಅಂಬೋದು ಎಲ್ಲದಕ್ಕೂ ಕಾಮನ್. ಆದರೆ ಭೌತಿಕ ಅಂಬೋದು ಇದರಲ್ಲಿ ಒಂದು ಸಬ್ ಡಿವಿಷನ್, ಅದು ಪ್ರಾಕೃತದಲ್ಲಿ ಒಂದು ಭಾಗ. ದೇವತೆಗಳ ದೇಹನೂ ಇದೇನೆ, ಯಾವುದು ದೇಹನೇ, ಆದರೆ ಪಾಂಚಭೌತಿಕ ಅಲ್ಲ ಅವ್ರದ್ದು. ಎಲ್ಲ ಅಹಂಕಾರ ತತ್ವ ಬಂದಿರೋದು, ಆದರೆ ಪಾಂಚಭೌತಿಕ ದೇಹ ಅಲ್ಲ ಅವ್ರದ್ದು, ಪ್ರಾಕೃತ ದೇಹ ಹೌದು. ಅದಕ್ಕೋಸ್ಕರ ರಾಯರು ಎರಡು ಸ್ಪಷ್ಟ ತೋರಿಸ್ತಾರೆ, ದೇವರಿಗೆ ಏನಿಲ್ಲ ಅಂದರೆ ಇವಿಲ್ಲ. ಯಾವ ದೇವರಿಗೆ ಪ್ರಾಕೃತ ಭೌತಿಕ ದೇಹರಹಿತ ವಿಶೇಷಣ ಸಮುಚ್ಚಯೇ ಸಶಬ್ದ, ಇನ್ನೇನೇನು ವಿಶೇಷಣ ಬೇಕಾದ್ರೂ ಸೇರಿಸ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಚ. ನಮ್ಮಂಥ ದೇಹ ಅಲ್ಲ, ಬುದ್ಧಿ ಸೃಷ್ಟಿ ಕೇಳಲಿಲ್ಲ. ಈಗ ದೇವತೆ ದೇಹ ಹೇಗೆ ಸೃಷ್ಟಿ ಆಯಿತು? ಅಹಂಕಾರ ತತ್ವ ಅಂತ ಸೃಷ್ಟಿ ಆಗಿಬಿಡುತ್ತೆ. ಇನ್ನು ಪಂಚಭೂತಗಳು ಬಂದೇ ಇಲ್ಲ ಅಲ್ಲಿ. ಪಂಚ ತೇಜ ತೇಜಸ್, ಈ ತೇಜಸ್ ಬೇರೆ, ಆ ತೇಜಸ್ ಬೇರೆ, ಅಹಂಕಾರ ತತ್ವದ ತೇಜಸ್ ಅದು. ಇದು ಪಂಚಭೂತಗಳ ತೇಜಸ್, ಈ ತೇಜಸ್ ಅವರದಲ್ಲ. ಇಂದ್ರಿಯಾದಿ ದೇವತಾ ನ ವಿಶೇಷ ತಮ್ ತಾರತಮ್ಯಾಂತಗಂ ಜ್ಞಾತ್ವ ಮುಚ್ಚತೆ. ಇದರಿಂದ ಬರೀ ವಿಷ್ಣು ಸರ್ವತಮ ತಿಳ್ಕೊಂಡ್ರೆ ಸಾಲದು, ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಈ ರೀತಿ ತಿಳ್ಕೋಬೇಕು. ಎಲ್ಲಿಂದ ಮುಚ್ಚತೆ? ಭವಪಾಶಾತ್ ಮುಚ್ಚತೆ, ಸಂಸಾರ ಸಮುದ್ರ ಪಾಶದಿಂದ ಬಿಟ್ಟೋಗ್ತಾನೆ. ಅಪ್ರಾಕೃತ ಬೇರೆ, ಅಪ್ರಾಕೃತ ಅಂದ್ರೆ ಯಾವುದೂ ಇಲ್ಲ, ಬರೀ ಅಪ್ರಾಕೃತ ಎಲ್ಲ ರೂಲ್ಡ್ ಔಟ್. ನಮ್ಮದೆಲ್ಲ ನಮ್ಮದು ಪ್ರಾಕೃತದಲ್ಲೂ ಭೌತಿಕ, ಮತ್ತೆ ಪ್ರಾಕೃತದಲ್ಲೂ ಭೌತಿಕ, ಆ ರೀತಿ ತಿಳ್ಕೊಂಡ್ರೆ ಸರಿ. ಅಮೃತತ್ವಂಚ ಪುನರ್ಜನನ ಮರಣಾಭಾವ ರೂಪ ಅಮೃತತ್ವಂಚ ಗಚ್ಚತಿ ಇತ್ಯರ್ಥ. ಅಮೃತತ್ವ ಅಂದ್ರೇನು? ಪುನರ್ಜನನ ಮರಣ ಇಲ್ಲದೆ ಇರೋದು. ಪ್ರಾಗುಕ್ತಶೈವ ತಾರತಮ್ಯಸ್ಯ ಪುನರಿಹ ವಚನಂ ತಾರತಮ್ಯ ಪ್ರಾಣಪೂರ್ವಕೆ ಭಗವತ ಪೂರ್ವಕ ಭಗವತಃ ಸರ್ವೋತ್ತಮತ್ವ ಜ್ಞಾನೇ ಇವ ಸರ್ವವಾಕ್ಯಾನಾಂ ಮಹಾತಾತ್ಪರ್ಯಮಿತಿ ಜ್ಞಾಪಯಿತು. ಅಲ್ಲಿಗಿರಿ, ನಾಳೆ ದಿವಸ ಮುಂದಿನ ಭಾಗ, ನಾಳೆ ಅಥವಾ ನಾಳೆ ಎರಡು ದಿವಸ ಮುಗಿದೋಗುತ್ತದೆ, ಜಾಸ್ತಿ ಇಲ್ಲ. ಮುಂದೆ ಷಟ್ಪ್ರಶ್ನೋಪನಿಷತ್ತು. ಓಂ ಜನ್ಮ ಚೇಷ ಯಥೋನ್ಮಯಾ ಇತರತಃ.